प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं जयत्यजो खण्डगुणोरुमण्डलः तदोदितो ज्ञानमरीचिमाली स्वभक्तहर्दोच्चतमो निहन्ता व्यासावतारो हरिरात्मभस्करः जयत्यजो अक्षीणसुखात्मबिम्बः स्वैश्वर्यकान्तिप्रकटः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः जयत्यसङ्ख्योरुबलाम्बुपूरो गुणोच्चरत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावादेडमुकोऽपि वग्नी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च सोमेश्वराय सितभूतिविकस्वराय प्रेमप्रवृद्धगिरिजाहृदि भास्वराय तुङ्गोल्लसत्पवनपावितवंशपल्लीमाङ्गल्यहेतुचरिताय नमः शिवाय उमेशाद्यासुराहोऽहं ईडे चेतोऽभिमानिनः यूयं सर्वे प्रकुरुत मनो मे मध्वभावकम् श्रीमद्भः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम् कदा पुण्यारण्ये शुभधवलगङ्गापरिसरे चरन् सूरेस्सेवाजनितपरमानन्दभरितः अयि संवित् स्वामिन् हयवदनवादीशवरद प्रसीदेति क्रोशन्निमिषमिव नेष्यामि दिवसान् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुंश्चाङ्गितार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्तरीयमुच्यते गुणगणनिलयं पतिम्रमायाः जगदघधनञ्च वासवी सोनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम् परमपवित्रवाद भगवद्गीते सर्वश्रेष्ठवायिरतक्कन्तः जगत्तिन अपूर्ववादन्तः कृति विश्वद ಅತ್ಯುನ್ನತವಾದ ಕೃತಿ ಎಂದರೆ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಕಾರಣ ಭಾರಿ ಸುಲಭ, ಭಗವಂತನೇ ಹೇಳಿದಾಗ ಆ ಕೃತಿಯ ಎತ್ತರ ಎಷ್ಟಿರಬಹುದು ಯೋಚನೆ ಮಾಡಿದರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿ ನಿಸ್ತೃತ. ನಮ್ಮ ಜೀವನದ ಸರಸಾರ ಸರಸ್ವವೆಲ್ಲ ಒಂದು ಕಡೆಗೆ ಆದರೆ ಭಗವದ್ಗೀತಾ ಶ್ರವಣವೊಂದೇ ಒಂದು ಕಡೆಗೆ. ಸಮಸ್ತ ಶಾಸ್ತ್ರಗಳ ಸಾರ ಅದು. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿ ನಿಸ್ತೃತ. ಭಗವಂತನ ವಿಚಾರವೇ ನಮಗೆ ಪಾವನ. ಭಗವಂತನ ಬಾಯಿಂದನೇ ಬಂದ ವಿಚಾರ ಅಂದರೆ ಎಷ್ಟು ಪವಿತ್ರವಾಗಿರಬಹುದು. ಯೋಚನೆ ಮಾಡಿ, ಭಗವಂತನ ಪಾದದಿಂದ ಗಂಗಾ ನದಿ ಬಂತು, ಭಗವಂತನ ಬಾಯಿಯಿಂದ ಗೀತಾ ಗಂಗೆ ಬಂತು. ಅಂದರೆ ಪಾದದಿಂದನೂ ಗಂಗೆ, ಬಾಯಿಯಿಂದನೂ ಗಂಗೆ. ಭಗವಂತ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂಚ ಮಂಗಳಂ. ಅಷ್ಟು ಪವಿತ್ರವಾದ ವ್ಯಕ್ತಿ ಭಗವಂತ. ಬಾಯಿಂದ ಅಮೃತ ಬರುತ್ತಾ, ಗಂಗೆ ಬರುತ್ತಾ? ಬಾಯಿಂದ ಸಿಹಿಯಾದ ವಿಚಾರ ಬರುತ್ತಾ ಅಂದರೆ ಜೇನು ಬಾಯಿಂದನೇ ತಂದಿಡೋದನ್ನು. ಮಧುಕರ ಬರೋದೇ ಜೇನಿಂದ. ಅದಕ್ಕೆ ಮಧುಸೂದನ ಅಂತಾನೆ ಭಗವಂತನ ಕರೆದಿರೋದು. ಭಗವಂತ ಸೃಷ್ಟಿ ಮಾಡಿದ ಜೇನಿಗಿಟ್ ಶಕ್ತಿ ಇದ್ರೆ ಭಗವಂತ ಹೇಗಿರಬಹುದು? ಸಮಸ್ತ ಶಾಸ್ತ್ರ ಮಧುವನ್ನ ಜಗತ್ತಿಗೆ ಕೊಟ್ಟಿದ್ದಾನೆ. ಅದಕ್ಕೆ ಆಚಾರ್ಯರು ಭಗವದ್ಗೀತೆಯನ್ನ ಗೀತಾ ಮಧು ಅಂತ ಕರೆದಿದ್ದಾರೆ. ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ ಅಂತ ಕರೀತಾ ಗೀತೆಯನ್ನ ಮಧು ಅಂತ ಕರೆದಿದ್ದ ಆಚಾರ್ಯರ ವಿಶೇಷವಾದಂತ ಹಿರಿಮೆ. ಮಧು ಹೇಗೆ ಸಮಸ್ತ ಪುಷ್ಪಗಳ ಸಾರವಾಗಿರುತ್ತೋ ಹಾಗೆ ಗೀತೆ ಸಮಸ್ತ ಶಾಸ್ತ್ರಗಳ ಸಾರ ಅಂತ ಭಗವದ್ಗೀತೆಯನ್ನು ಅರ್ಜುನ ಕೇಳ್ತಾ ಇದ್ದಾನೆ. ರಣರಂಗದಲ್ಲಿ ಇನ್ನೇನು ಯುದ್ಧ ಪ್ರಾರಂಭ ಮಾಡಬೇಕು ಅನ್ನೋ ಸನ್ನಿವೇಶದಲ್ಲಿ ಭಗವಂತನ ಮುಂದೆ ನಯೋತ್ಸೆ ಇತಿ ಗೋವಿಂದಂ ಮುಕ್ತ್ವಾ ತುಷ್ಣೀಂ ಬಹೂವಃ, ನಾನು ಯುದ್ಧ ಮಾಡಲಾರೆ ಅನ್ನೋ ಮಾತನ್ನಾಡಿ ಕೂತು ಬಿಡುತ್ತಾನೆ. ತನ್ನ ಸಂಶಯಗಳನ್ನು ಹೇಳ್ಕೊಡ್ತಾನೆ. ಉತ್ತರ ಕೊಡೋವರೆಗೂ ನಾನು ಯುದ್ಧ ಮಾಡೋದಿಲ್ಲ. ಕಷ್ಟ ಭಗವಂತ ಮಾತಾಡ್ತಾನೆ. ಭಗವಂತ ಅರ್ಜುನದಿಂದ ಮಾತಾಡಿದ ಹಠ ಹಿಡಿದು ಕೂತಾಗ, ನೀನು ಹೇಳೋವರೆಗೂ ನಾನು ಯುದ್ಧ ಮಾಡೋದಿಲ್ಲ ಅಂತ ಹಠ ಹಿಡಿದು ಕೂತಾಗ ಭಗವಂತ ಮಾತಾಡ್ತಾನೆ. ಇವತ್ತು ಅದಕ್ಕೆ ದೀಕ್ಷೆ ಅಂತ ಕರೆಯೋದು, ಅದಕ್ಕೆ ಯೋಗ ಅಂತ ಕರೆಯೋದು. ಯಾವನು ದೇವರ ಅನುಗ್ರಹ ಮಾಡಲೇಬೇಕು ಅಂತ ಹಠ ಹಿಡಿತಾನೆ. ನಾವು ಕ್ಯಾಜುವಲ್ ಮಾಡಿದ್ರೆ ಮಾಡಿಬಿಟ್ಟು ಬಿಡು ಅಂತ ಹೇಳಿದರೆ ಸಣ್ಣ ಕೆಲಸನೇ ಆಗೋದಿಲ್ಲ. ಇನ್ನು ಮೋಕ್ಷದಂತ ಕೆಲಸ ಭಗವಂತ ಕೊಡ್ತಾನ? ಹಠ ಹಿಡಿಬೇಡ. ಅಂತ ಹಠವನ್ನು ಅರ್ಜುನ ಹಿಡಿದಾಗ ಶ್ರೀ ಭಗವಾನ್ ಉವಾಚ, ಭಗವಂತ ಮಾತಾಡಿದ. ಒಬ್ಬನ ನೆಪದಲ್ಲಿ ಬಂದಂಥ ಗೀತೆ ವಿಶ್ವಕ್ಕೆ ತಾರಕವಾದಂಥ ಕೃತಿಯಾಯಿತು. ಅಂಥ ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನ ಯಾವುದಕ್ಕೂ ಅಳಬೇಕಾಗಿಲ್ಲ. ಮನುಷ್ಯ ಅವನ ಅಳುವನ್ನು ಕಳ್ಕೊಳ್ಳೋಕೆ ಹುಟ್ಟಿ ಬಂದಿರೋದಾದ್ದರಿಂದ ಅಳಬೇಕಾಗಿಲ್ಲ. ಮಾ ಶುಚಃ ಅನ್ನೋದೇ ಇದು. ಅಶೋಚ್ಯಾನ್ ಅನ್ನುವ ಶೌಚಸ್ತ್ವಂ, ಯಾತ ಕರ್ತಿದ್ದೀನಿ, ಅಳಬೇಕಾದ ಕಾರಣ ಇಲ್ಲ. ಸಾವಿಗೆ ಅಳಬೇಕಾಗಿಲ್ಲ. ಇದೊಂದು ದೊಡ್ಡ ದೃಷ್ಟಿ. ಮನುಷ್ಯನಿಗೆ ಅತ್ಯಂತ ದುಃಖ ಕೊಡೋದು ಸಾವು. ಅದಕ್ಕೆ ಅಳಬೇಕಾಗಿಲ್ಲ ಅಂದ್ರೆ ಯಾವುದಕ್ಕೆ ಅಳಬೇಕಾಗಿಲ್ಲ ಅಂತ ಉಪಲಕ್ಷಣ. ಅತಿ ದೊಡ್ಡದಕ್ಕೆ ಅಳಬೇಕಾಗಿಲ್ಲ ಅಂದ್ರೆ ನುಡಿದಕ್ಕಾಗಿ ಅತ್ತೇನು ಪ್ರಯೋಜನ? ಅಳಬೇಕಾಗಿಲ್ಲ. ಯಾತಕ್ಕೆ ಜೀವ ನಿತ್ಯ, ಭಗವಂತ ನಿತ್ಯ, ಇದು ನಮಗೆ ಗೊತ್ತಾಗಬೇಕು. ಯಾರೂ ಸಾಯೋದೇ ಇಲ್ಲ, ಭಗವಂತ ಹೇಳುತ್ತೆ, ಯಾರೂ ಸಾಯೋದೇ ಇಲ್ಲ. ಸತ್ರು ಅಂತ ಹೇಳ್ತೇವಲ್ಲ ಅಂದ್ರೆ ಅವರ ದೇಹ ಸತ್ತಿದೆ, ಅವರು ಸತ್ತಿಲ್ಲ. ಇದು ಎಷ್ಟು ಧೈರ್ಯ ಕೊಡುತ್ತೆ ನಮಗೆ ಗೊತ್ತಾ? ಈ ಮಾತು ನಮಗೆ ಸಾವಿಲ್ಲ, ನಾವು ನಂಬಿದ ಜನಕ್ಕೆ ಸಾವಿಲ್ಲ, ಜಗತ್ತಿನಲ್ಲಿ ಯಾವ ಜೀವನಿಗೂ ಸಾವಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಯಾವುದಕ್ಕೋಸ್ಕರ ಅಯ್ಯೋ ಸಾಯ್ತೇವೆ ಅಂತ ಮಾತಾಡಲೇಬೇಕಾಗಿಲ್ಲ. ಆ ಮಾತು ಕೇಳಲಿಕ್ಕೆ ಭಗವದ್ಗೀತೆ ಓದಬೇಕು. ಎಲ್ಲೂ ಇಂಥ ಮಾತನ್ನು ನಾವು ಕೇಳೋದಿಲ್ಲ. ಸಾವಿನ ಬಗ್ಗೆ ವಿಶ್ಲೇಷಣೆ, ಸಾವಿನ ಬಗ್ಗೆ ಎಚ್ಚರಿಕೆ, ಸಾವನ್ನ ನಾವು ಬರೋದಕ್ಕಿಂತ ಮುಂಚೆ ಹಾಗೆ ಸಾರ್ಥಕ ಮಾಡಿಕೊಳ್ಬೇಕು ಜೀವನ ಅನ್ನೋ ವಿಚಾರ ಎಲ್ಲ ಭಗವದ್ಗೀತೆಯಿಂದನೇ ಬಂದಂಥ ಉಪದೇಶಗಳು. ಅಂಥ ಭಗವಂತ ಯಾರು ಮಾತಾಡ್ತಾರೆ ಗೊತ್ತಾ? ಈಗ ಎಂದೂ ಸಾವಿಲ್ಲದ ಭಗವಂತ ಮಾತಾಡ್ತಾನೆ. ಭಗವಂತನ ಸಾವಿಲ್ಲ ಮಾಡೋದಕ್ಕೆ ಗುರುತು ಹಾವಿನ ಮೇಲೆ ಭಗವಂತ ಮಲಗಿದ್ದಾನೆ. ನಾವು ಹಾವು ಕಂಡೇ ಓಡೋಗ್ತಾನೆ ಮನುಷ್ಯ, ಹಾವಿನ ಮೇಲೆ ಭಗವಂತ ಮಲಗಿದ್ದಾನೆ. ಆ ಹಾವಿನ ಮೇಲೆ ಮಲಗೋದು ಅಂತ ಹೇಳಿದರೆ ಹಾವು ಸಾವಿನ ಸಂಕೇತ ಅಂತ ಕರೀತಾರೆ. ಕಾಲ ಸರ್ಪ ಅಂತಾನೆ ಹೇಳ್ತಾರೆ, ಕಾಲ ಸರ್ಪ ಹಾವು ಅದರ ಸಂಕೇತ. ಅಂದರೆ ಅರಾಧ ಪರಮಾತ್ಮ ಮಲಗಿದ್ದಾನೆ ಅಂತ ಹೇಳಿದರೆ ಯಾವ ಕಾಲಕ್ಕೂ ಸಾವಿನ ಹೆಸರೇ ಇಲ್ಲ. ಅಯೋನಿತ್ಯ ಶಾಶ್ವತೋಯಂ ಪುರಾಣ ನಜಾಯತೆ ಹನ್ಯ ಮಾನೇಶ ನಜಾಯತೆ ನಾಮ್ರಿಯತೆ, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವತ್ತು ದೇವರ ಚಿತ್ರ ಹಾವಿನ ಮೇಲೆ, ಹೆಡೆಯ ಮೇಲೆ ಮಲಗಿದ್ದಾನೆ. ಅದೇನು ಬರೀ ಹಾವಲ್ಲ, ಹೆಡೆ ಎತ್ತಿದ ಹಾವು, ಬರೀ ಹೆಡೆಗಳಲ್ಲ, ಸಾವಿರ ಹೆಡೆಗಳ ಹಾವು. ಅದರ ಮೇಲೆ ಆನಂದವಾಗಿ ಪರಮಾತ್ಮ ಮಲಗಿದ್ದಾನೆ ಅಂದರೆ ಮರಣವನ್ನು ಮೃತ್ಯುವನ್ನು ಸರ್ವಾತ್ಮನ ಗೆದ್ದವನು. ಅದಕ್ಕೆ ಅಜಃ ಅಂತ ಭಗವಂತನ ಹೆಸರು. ಅಜೋ ನಿರಂಜನ ಕಾಮಜನಕ ಕಂಜಲೋಚನ, ಆ ಮಾತುಗಳಲ್ಲಿ ಭಗವಂತನ ಅನಾದಿ ನಿತ್ಯತ್ವವನ್ನು ಶಶ್ವದೇಕ ಪ್ರಕಾರತ್ವವನ್ನು ಹೇಳಿದ್ದಾನೆ. ಅರ್ಜುನ ದುಃಖಿಸಬೇಕಾಗಿಲ್ಲ, ನನ್ನನ್ನು ನಾನು ಹಾವಿನ ಮಲಗಿದ್ದೇನೆ, ನನಗೆ ಭಯ ಇಲ್ಲವಲ್ಲ, ನನ್ನ ನಂಬಿದವರಿಗೆ ಭಯ ಇಲ್ಲ. ಇದು ವಿಶೇಷ, ನಂಬಿದವರಿಗೆ ಭಯ ಇಲ್ಲ. ಅದನ್ನು ಹೇಳ್ತಾ ತಾನು ಯಾರು, ಜಗತ್ತೇನು, ಜೀವ ಏನು, ಎಲ್ಲವನ್ನು ಹೇಳ್ತಾ ಹೇಳ್ತಾ ಮೊದಲ ಆರು ಷಟ್ಕ, ಮೊದಲ ಆರು ಅಧ್ಯಾಯಗಳನ್ನು ಪ್ರಥಮ ಷಟ್ಕ ಅಂತ ಕರೀತಾರೆ. ಕೊನೆಯ ಷಟ್ಕದಲ್ಲಿ ನಾವಿದ್ದೇವೆ. ಯಾವನೂ ಕೂಡ ಮೋಕ್ಷವನ್ನು ಗಳಿಸಲೇಬೇಕು ಅಂತ ಅಪೇಕ್ಷೆ ಪಡಲೇಬೇಕು, ಬೇರೆ ದಾರಿ ಇಲ್ಲ. ಬಂಧನದಲ್ಲಿದ್ದವನು ಬಿಡುಗಡೆಗೆ ಹೇಗೆ ಕಾಯ್ತಾನೋ, ಸಂಸಾರ ಬಂಧನದಲ್ಲಿರ್ತಕ್ಕಂಥ ನಾವು ಈ ಬಿಡುಗಡೆಗೆ ಕಾಯಬೇಕು, ಮೋಕ್ಷಕ್ಕೆ ಕಾಯಬೇಕು. ಅಂತ ಮೋಕ್ಷ ಯಾವುದರಿಂದನೂ ಬರೋದಿಲ್ಲ, ಜ್ಞಾನ ಒಂದೇ ಅದಕ್ಕೆ ಸಾಧನ. ನಾನೇನೈವ ಪರಂಪದಂ, ಜ್ಞಾನವನ್ನು ಸಂಪಾದನೆ ಮಾಡಲೇಬೇಕು. ಅಂತ ಜ್ಞಾನ ಸುಮ್ಮನೆ ಬರೋದಿಲ್ಲ. ಕರ್ಮಣ್ಣೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಮ್ಮ ಪ್ರತಿನಿತ್ಯದ ಮತ್ತು ನೈಮಿತ್ತಿಕದ ಸವರ್ಣಾಶ್ರಮ ವಿಹಿತವಾದಂತಹ ಸಕಲ ಕರ್ಮಗಳನ್ನು ಸಹ ಯಾರು ಶ್ರದ್ಧೆಯಿಂದ ಮಾಡ್ತಾರೆ, ಅದನ್ನು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಾರೆ, ಭಗವಂತನಿಗೆ ಅರ್ಪಣೆ ಮಾಡ್ತಾರೆ, ಅವನಿಗೆ ಭಗವಂತ ಜ್ಞಾನವನ್ನು ಕೊಡ್ತಾನೆ ಅಂತಾನೆ ಹೇಳ್ತಾನೆ. ತದಾಮಿ ಬುದ್ಧಿಯೋಗಂತಂ ಏನಮಾಂ ಉಪಯಾಂತಿತೆ, ನಾನು ಬುದ್ಧಿಯೋಗವನ್ನು ಕೊಡ್ತೇನೆ ಅಂತ ಹೇಳಿದ್ದಾನೆ. ಅದನ್ನು ಕೊಟ್ಟಾದ್ರೆ ನಮ್ಮ ಜೀವನ ಸಾರ್ಥಕ. ಹಾಗೆ ಕರ್ಮಾಚರಣೆ ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದರೆ ಮೂರನೇ ಅಧ್ಯಾಯ ಪೂರ್ತಿ ಕರ್ಮಯೋಗ, ಕರ್ಮಾಚರಣೆಯ ತಂಕುರು ಕರ್ಮತ್ವಂ ಇತ್ಯಾದಿ ಆಗಿ ಅದರ ಬಗ್ಗೆ ಹೇಳ್ತಾ ನಾಲ್ಕನೇ ಅಧ್ಯಾಯದಲ್ಲಿ ಪರಮಾತ್ಮ ತನ್ನದೇ ದೃಷ್ಟಾಂತವನ್ನು ಕೊಡ್ತಾನೆ. ಅರ್ಜುನ, ನಾನು ಸಾಕ್ಷಾತ್ ಭಗವಂತ, ನಂಥ ನಾನೇನು ಮಾಡ್ತೇನೆ ಗೊತ್ತಾ, ಸಕಲರಿಗೂ ಕೂಡ ಆದರ್ಶವಾಗಲಿ ಅಂಥೇಳಿ ಕರ್ಮಾಚರಣೆ ಮಾಡಿ ತೋರಿಸ್ತೇನೆ. ಎದ್ದದ ಆಚರತೆ ಶ್ರೇಷ್ಠ ತತ್ತ ದೇವೇತರೋ ಜನ, ನಾನು ಮಾಡಿ ತೋರಿಸಿದ ಮೇಲೆ ಇನ್ನೂ ಮಾಡಬೇಕಂತ ಸಂಶಯ ಪಡಬೇಕಾ? ಸಂಶಯ ಪಡೋ ಕಾರಣ ಇಲ್ಲ, ಮಾಡಲೇಬೇಕು. ಕರ್ಮ ಬಂಧಕ ಅಂತ ಹೇಳ್ತಾರಲ್ಲ, ಕರ್ಮ ಬಂಧಕ ಸ್ವಾರ್ಥಕ್ಕೋಸ್ಕರ ಮಾಡಿದರೆ, ಫಲಾಪೇಕ್ಷೆಯಿಂದ ಮಾಡಿದರೆ ಬಂಧಕ, ನಿಷಿದ್ಧ ಕರ್ಮ ಬಂಧಕ, ಕಾಮ್ಯ ಕರ್ಮ ಬಂಧಕ. ಅದು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದ ನಿಷ್ಕಾಮ ಕರ್ಮ ಎಂದೂ ಬಂಧಕ ಅಲ್ಲ. ಇದು ಭಗವಂತನ ಉಪದೇಶದ ದೊಡ್ಡ ಸಾರ. ಅದು ಆ ರೀತಿ ಮಾಡ್ತಾ ಮಾಡ್ತಾ ಹೋದಂತೆ ಮನುಷ್ಯ ಯೋಗಿಯಾಗಲಿಕ್ಕೆ ಶುರುವಾಗ್ತಾನೆ. ಅದನ್ನೇ ಆರನೇ ಅಧ್ಯಾಯದಲ್ಲಿ ಹೇಳ್ತಾ, ಆರುರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ, ಯೋಗಾರೂಢಸ್ಯ ತಸ್ಯ ಇವ ಶಮಸ್ಸಾಧನ ಮುಚ್ಚತೆ. ಪ್ರತಿನಿತ್ಯದ ಕರ್ಮಗಳನ್ನು ಮಾಡೋದು ಅಂದರೆ ನಮ್ಮ ಜೀವನ ಶುದ್ಧಿ ಮಾಡಿಕೊಳ್ಳೋದು ಅಂತ, ನಮ್ಮ ಜೀವನ ಶುದ್ಧಿ ಮಾಡಿಕೊಳ್ಳೋದು. ಆ ಶುದ್ಧಿ ಮಾಡಿಕೊಡ್ತಕ್ಕಂಥ ಕಾರ್ಯ ಸತತ ನಡೀಬೇಕು. ಮತ್ತೊಂದು ಕಡೆಗೆ ಲೋಕೋಪಕಾರವನ್ನು ಮಾಡಬೇಕು ಅಂತ ಭಗವಂತ ಹೇಳಿ, ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇ. ಕರ್ಮ ಶಬ್ದ ಕಾಶ ಎರಡರ್ಥ ಹೇಳಿದ್ದಾರೆ. ನಿತ್ಯ ನೈಮಿತ್ಯಕವಾದ ಕರ್ಮ ಒಂದು ಅರ್ಥ, ಇನ್ನೊಂದು ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ. ಮೊದಲೇ ಹೇಳಿದಂತೆ ಇವತ್ತು ನಾವು ಪೂರ್ತಿ ಬಿಟ್ಟಿರತಕ್ಕಂಥ ಅಂಶ ಮತ್ತು ನಮಗೂ ಜಗತ್ತಿಗೂ ಸಂಬಂಧ ಇಲ್ಲದ ಬದುಕಲಿಕ್ಕೆ ಬರೋದಿಲ್ಲ. ನಾವು ಅದರಲ್ಲಿರಬೇಕು, ನಾನಾ ಜನರ ಸೇವೆಯನ್ನು ಮಾಡಬೇಕು. ನಾನಾ ಜನರು ಅಂದರೆ ಯಾರೋ ಜನಗಳಲ್ಲ, ಭಗವದ್ಭಕ್ತ ಜನಗಳು ಅಂತ. ಭಗವದ್ಭಕ್ತ ಜನಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ನಾವು ಶಕ್ತಿಯಿದ್ದಷ್ಟು ಗೌರವಿಸಬೇಕು. ಆಗ ಭಗವಂತ ಪ್ರೀತನಾಗ್ತಾನೆ. ಇವತ್ತು ತಂದೆ ತಾಯಿಗಳ ಮನೆಯಲ್ಲಿರ್ತಾರೆ, ಅವ್ರ ಮಗು ಆಟ ಆಡ್ತಾ ಇರುತ್ತೆ, ಯಾರೋ ಗೆಸ್ಟ್ಗಳು ಬರ್ತಾರೆ, ಆ ಮಗುನ ತಂದು ಆಟ ಮಾತಾಡಿಸ್ತಾರೆ, ಆಟ ಆಡ್ತಾರೆ, ತಂದೆ ತಾಯಿ ಭಾರಿ ಖುಷಿಯಾಗಿಬಿಡೋದು. ನಮ್ಮ ಮಗುನು ಮಾತಾಡಿಸಿಬಿಟ್ರು ಅವ್ರು ಖುಷಿಯಾಗಿಬಿಡೋದು. ಮಗುನ ಪಟ್ಟ ಅಂತ ಹೇಳಿದ್ರು ಮಾತಾಡಿಸ್ಬಿಟ್ರೆ ಮತ್ತೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮನಿಗೆ ಗೌರವ ಆಗಿದೆ, ನನ್ನ ಮಗುನ ಗೌರವಿಸ್ತಾ ಇಲ್ಲಲ್ಲ ನೀವೀಗ. ತಮ್ಮನ ಬೈದ್ರು ತಳ್ಕೊತಾರೆ, ಮಕ್ಕಳನ್ನ ಬೈದ್ರೆ ತಳ್ಕೊಳ್ಳೋದಿಲ್ಲ. ಅದಕ್ಕೆ ಭಗವಂತ ತನ್ನ ಬೈದ್ರು ತಳ್ಕೊಳ್ತಾನೆ, ತನ್ನ ಭಕ್ತರನ್ನು ಬೈದ್ರೆ ತಳ್ಕೊಳ್ಳೋದಿಲ್ಲ. ಅದಕ್ಕೆ ತದ್ಭಕ್ತ ದ್ವೇಷ ಏವಚ ಅನ್ನೋದು ತಮಸ್ಸಿಗೆ ಕಾರಣವಾಗತಕ್ಕಂಥ ಮಹತ್ತರವಾದ ದೋಷ ಅಂತ ಶ್ರೀಮದಾಚಾರ್ಯ ತುಂಬ ಹೇಳ್ತಾರೆ. ಭಕ್ತಿ ದೋಷೋ ಹಿ ಅಸೌ ಎನ್ನ ತದ್ಭಕ್ತೇಷ್ವಪಿ ಭಕ್ತಿಮಾನ್. ಭಗವಂತನ ಭಕ್ತರಲ್ಲೂ ಭಕ್ತಿ ಮಾಡಬೇಕಂತ ನಮ್ಮ ಕರ್ತವ್ಯ. ಭಗವಂತನ ದ್ವೇಷಗಳಲ್ಲಿ ದ್ವೇಷ, ಭಕ್ತರಲ್ಲಿ ಭಕ್ತಿ, ಅದು ನಿಜವಾದ ಭಕ್ತಿಯ ಪೂರ್ಣತೆ. ಅರ್ಜುನ ಹಾಗೆ ಮಾಡಬೇಕು ಗೊತ್ತಾ ಅಂತ ತಿಳಿಸ್ತಾ ಮುಂದೆ ಇದಕ್ಕೆಲ್ಲ ಮೂಲಭೂತವಾದ ಮಾತು, ಉದ್ಧರೇದ ಆತ್ಮನ ಆತ್ಮಾನಂ ಆತ್ಮಾನಮವ ಸಾಧಯೇತ್. ಆತ್ಮೈವ ಹಿ ಆತ್ಮೋ ಬಂಧು, ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್. ಎರಡು ಶ್ಲೋಕಕ್ಕೆ ಎಷ್ಟು ಅರ್ಥ ಇದೆ, ಐದು ಅರ್ಥಗಳನ್ನು ನೋಡಿದ್ದೇವೆ. ಅದಕ್ಕಾಗಿ ಐದು ಅರ್ಥಗಳಲ್ಲಿ ಒಂದೊಂದು ಅರ್ಥವು ಶ್ರೀಮದ್ ಆಚಾರ್ಯರೇ ಹೇಳಿದ ಅರ್ಥ. ಅದು ಒಂದು, ಅದಕ್ಕೆ ದೇಹ ಅಂತ ಹೆಸರು, ಇಂದ್ರಿ ಮತ್ತು ಶ್ವಾಸ ಅಂತ ಹೆಸರು, ಪ್ರಾಣ ಅಂತ ಹೆಸರು, ಮುಖ್ಯ ಪ್ರಾಣ ಅಂತ ಹೆಸರು, ವಾಯು ಮತ್ತು ಮನಸ್ಸಿಗೆ ಅಭಿಮಾನಿ ದೇವರು ರುದ್ರದೇವರು ಅಂತ ಅರ್ಥ, ಸಾಕ್ಷಾತ್ ಭಗವಂತ ಅಂತ ಅರ್ಥ. ಇಷ್ಟರ ಹಿನ್ನೆಲೆಯಲ್ಲಿ ಜೀವನ ಉದ್ಧಾರ ಮಾಡಿಕೊಳ್ಬೇಕು ನಾವು. ಅವ್ರ ಕೈ ಬಿಟ್ಟರು, ಇವ್ರ ಕೈ ಬಿಟ್ಟರು ಅಲ್ಲ. ಇವತ್ತು ದೇವರನ್ನು ಆಶ್ರಯಿಸಿದರೆ ಕೈ ಬಿಡೋದೇ ಇಲ್ಲ, ಭಗವಂತನೇ ಕೈ ಬಿಡೋದಿಲ್ಲ. ದೇವರು ಕೈ ಹಿಡಿದ ಅಂದರೆ ಜಗತ್ತಿನಲ್ಲಿ ಅದಕ್ಕಿಂತ ಕ್ಷೇಮ ಮತ್ತೊಂದಿಲ್ಲ. ಆತ ಕೈ ಬಿಟ್ಟ ಅಂದರೆ ಯಾರು ಹಿಡಿದ ಉಪಯೋಗ ಇಲ್ಲ. ಹರಿನೀ ಒಲಿಯಲು ಆರು ಮುನಿದೇನು ಮಾಡುವರು, ಹರಿನೀ ಮುನಿಯಲು ಆರು ಒಲಿದೇನು ಮಾಡುವರು. ದೇವರೊಬ್ಬ ಹಿಡಿದ ಅಂದರೆ ಇವತ್ತು ಸಮಸ್ತ ಜಗತ್ತಿನ ಆಧಾರ ಅವನು ಹಿಡಿದ್ರೆ ಕೇಳಬೇಕಾ? ಅವನು ಬಿಟ್ಟ ಅಂದರೆ ಏನು ಉಳಿತಿ ಮಧ್ಯೆ? ಏನು ಇಲ್ಲ. ಎಲ್ಲ ಪೂರ್ವವಾದ ಮಾತುಗಳ ಸುರಿಮಳೆಯನ್ನು ಭಗವಂತ ಮಾಡ್ತಾನೆ. ಮುಂದೆ ಸುರುನ್ ಮಿತ್ರ ಯುರಾಸೀನ ಮಧ್ಯಸ್ಥ ದೇಶ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಯೋಗಿ ಆಗಲೇಬೇಕು. ಯೋಗಿ ಆಗಬೇಕಾದ್ರೆ ಸಮಬುದ್ಧಿ ಆಗಬೇಕು. ಒಬ್ಬ ತಮ್ಮ ವೈಯಕ್ತಿಕವಾದ ಕಾಮಕ್ರೋಧಗಳನ್ನು ಬದಿಗಿಟ್ಟುಬಿಟ್ಟು ಸುಹೃನ್ ಮಿತ್ರ ಹರಿ ಉದಾಸೀನ ಮೊದಲಾದ ಜನಗಳಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಒಡಗಿರೋ ನನ್ನ ಪೂಜೆಯನ್ನು ಮಾಡಬೇಕು ಅರ್ಜುನ. ಇಲ್ಲದೆ ಹೋದರೆ ಯೋಗಿ ಆಗೋದಿಲ್ಲ. ಸಮಬುದ್ಧಿ ವಿಶಿಷ್ಯತೆ, ಯೋಗಿಗಳಲ್ಲಿ ಈ ಸಾಮ್ಯ ಬುದ್ಧಿಯನ್ನು ಹೊಂದೋ. ಜನಗಳಲ್ಲಿ ಸಾಮ್ಯ ಅಲ್ಲ, ಜನಗಳ ಯೋಗ್ಯತೆಯ ತಕ್ಕಂತೆ ವರ್ಷೋದೇ ಸಾಮ್ಯ. ಒಡಗಿರುವ ಭಗವಂತನ ರೂಪಗಳಲ್ಲಿ ಸಾಮ್ಯ. ಈ ಚಿಂತನೆ ಮಾಡಿದರೆ ಬಲು ಬೇಗ ದೊಡ್ಡ ಯೋಗಿಯಾಗ್ತಾನೆ ಅಂತ ಹೇಳಿದ್ದಾರೆ. ಯೋಗಿ ಆಗಲಿಕ್ಕಿರತಕ್ಕಂಥ ಅಪೂರ್ವವಾದ ಹಿರಿಮೆ ಅದು, ಅವಶ್ಯಕವಾದ ಸಾಧನ. ಇನ್ನೂ ಮುಂದುವರೆಸಿ ಯೋಗ ಆಗಬೇಕಾದರೆ ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಆತ್ಮನಃ, ನಿರ್ಮಲವಾದ ಸ್ಥಳದಲ್ಲಿ ಕೂಡಬೇಕು. ಜಾಗದಲ್ಲಿ ಏನಿದೆ ಅಂತ ಹೇಳ್ತಾರಲ್ಲ ಭಗವದ್ಗೀತೆ ಕೊಟ್ಟ ಉತ್ತರ, ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಆತ್ಮನಃ. ಎಲ್ಲರೂ ಧ್ಯಾನ ಮಾಡಕ್ಕೆ ಬರೋದಿಲ್ಲ, ಶುಚಿ ದೇಶವೇ ಆಗಬೇಕು. ದೇವಸ್ಥಾನ, ನದಿ ತೀರ, ಋಷಿಗಳ ಆಶ್ರಮ ಅಂತ ಜಾಗವಾಗಬೇಕೇ ಹೊರತು ಎಲ್ಲೆಲ್ಲೋ ಮಾಡಕ್ಕೆ ಬರೋದಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಬ್ರಹ್ಮಸೂತ್ರಗಳಲ್ಲಿ ಬಂದ ಮಾತುಗಳು. ಮತ್ತೆ ಕುತ್ಕೊಂಡೇ ಧ್ಯಾನ ಮಾಡಬೇಕು, ಮಲ್ಕೊಂಡಲ್ಲ, ನಿಂತ್ಕೊಂಡಲ್ಲ, ಓಡಾಡ್ತಾ ಅಲ್ಲ, ಕುತ್ಕೊಂಡೇ ಮಾಡಬೇಕು. ಅವು ಮಾಸೀನ ಸಂಭವಾತು ಬ್ರಹ್ಮಸೂತ್ರ. ಅದಕ್ಕೇನೆ ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಆತ್ಮನಃ. ಆ ರೀತಿ ಶೈಲಾಜನ ಕುಶ ಉತ್ತರಂ, ಆ ಬರೀ ನೆಲದ ಮೇಲೆ ಕೂಡಲೇಬಾರದು ಅಂತ ಹೇಳ್ತಾ ಕೂತವನು ಮನಸ್ಸು ಬೇರೆ ಕಡೆಗೆ ಹೋಗದ ನಿಗ್ರಹ ಮಾಡಬೇಕು. ಯಥೋ ಯಥೋ ನಿಸ್ಸರಸಿ, ಎಲ್ಲೆಲ್ಲಿಗೆ ಹೋಗ್ತದೋ ಅಲ್ಲಿಂದ ವಾಪಸ್ ಆತ್ಮನ್ನೇವ ವಶಂನ ಏತ್. ದೇವರ ಕಡೆಗೆ ಒಯ್ಬೇಕು, ಅದನ್ನ ಡ್ರೈವ್ ಮಾಡ್ತಾ ಇರ್ತಾನೆ, ಸುಮ್ಮನೆ ಕೂತು ಎಲ್ಲೆಲ್ಲೋ ಹೋಗ್ತಾನೆ ಇರುತ್ತೆ ಕಾರ. ಪ್ರತಿ ಕ್ಷಣದಲ್ಲೂ ಮೇನ್ ರೋಡ್ಗೆ ತರ್ತಾ ಇರ್ತದೆ, ಪ್ರತಿ ಕ್ಷಣದಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ತಾನೆ ಇರ್ತಾನೆ. ಎಂಥ ಸ್ಟ್ರೈಟ್ ರೋಡ್ನಲ್ಲೂ ಕೂಡ ಅಪ್ಪ ಸ್ಟೇರಿಂಗ್ ಬಿಡಾಗಿಲ್ಲ, ಎಷ್ಟು ಪರ್ಫೆಕ್ಟ್ ಸ್ಟೇಟ್ ಆಗಬೇಕಾದ್ರೂ ಇರಲಿ, ಕನಿಷ್ಠ ವೆಹಿಕಲ್ನ ಸ್ವಭಾವ ಆ ಕಡೆ ಈ ಕಡೆ ಹೋಗೋದೇನೆ. ಪರಾಂತ್ಯಖಾನಿ ವ್ಯತರಾಣ ಸ್ವಯಂಭೂ ಅಂತ ಉಪನಿಷತ್ ಹೇಳುತ್ತಲ್ಲ, ವೆಹಿಕಲ್ ಬಲಬೇಗ ಸುಮ್ಮನೆ ಆಕ್ಸಿಡೆಂಟ್ ಮಾಡಲಿಕ್ಕೆ ಏನು ಮಾಡೋದು, ಸುಮ್ಮನೆ ಕೂತು ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಗದೇ ಇರ್ಬೇಕಾದ್ರೆ ಭಾರಿ ಹುಷಾರಾಗಿರ್ಬೇಕು, ಆಗೋದು ಭಾರಿ ಸುಲಭ, ಆಗದೇ ಇರೋದು ಭಾರಿ ಕಷ್ಟ. ಅದಕ್ಕೆ ವಾತ್ಮನ್ನೇವ ವಶಮ್ನಯೇತ್, ಮೇನ್ ಟ್ರ್ಯಾಕಿಗೆ ಹೇಗೆ ವೆಹಿಕಲ್ ಓಡಿಸ್ತಾ ಇರಬೇಕು, ದೇವರ ಕಡೆನೇ ಮನಸ್ಸನ್ನು ಹಾಕ್ತಾ ಇರಬೇಕು. ನಾವು ತಪ್ಪು ಮಾಡಬೇಕಾದ್ರೆ, ಡ್ರೈವಿಂಗ್ ತಪ್ಪು ಆಕ್ಸಿಡೆಂಟ್ ಆಗಬೇಕಾದ್ರೆ ಗಂಟುಗಟ್ಟಲೆ ತಪ್ಪು ಮಾಡಬೇಕಾಗಿಲ್ಲ, ನಿಮಿಷಗಟ್ಟಲೆ ಅಲ್ಲ, ಒಂದು ನಿಮಿಷ ಅಲ್ಲ, ಸೆಕೆಂಡ್ಸ್ ಅಲ್ಲ, ಒಂದು ಸೆಕೆಂಡ್ ಅಲ್ಲ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಸಾಕು. ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಮೇಜರ್ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಇವತ್ತು ಆಕ್ಸಿಡೆಂಟ್ ಆಗೋದಲ್ಲ ಯಾರಿಗೂ ಅಲ್ಲ, ಮೇನ್ ರೋಡ್ನಲ್ಲಿ ಎಕ್ಸ್ಪರ್ಟ್ ಡ್ರೈವರ್ಗಳು ಆಕ್ಸಿಡೆಂಟ್ ಮಾಡ್ತಾರೆ, ಏನು ಆಶ್ಚರ್ಯ. ನಾವು ಎಷ್ಟೋ ಸರಿ ನಾವು ಸರಿ ಇರೋ ಇನ್ನೊಬ್ಬರು ಸರಿ ತಪ್ಪೋದಲ್ಲ. ಇವತ್ತು ನಾವು ಎಷ್ಟು ಹುಷಾರಾಗಿದ್ರು ಸಾಧ್ಯತೆ ಇನ್ನೊಬ್ಬರು ಹೊಡಿಬಾರದಲ್ಲ. ಅದಕ್ಕೆ ಹೇಳ್ತಾರೆ, ಸಂಘವಾಗಲಿ ಸಾಧು ಸಂಘವಾಗಲಿ, ನಾವು ಸರಿಯಾಗಿ ಅವನು ಪಟ್ಟ ಅಂತ ಹೇಳಿದ್ರೆ ಏನು ಮಾಡಬೇಕಾಗ, ಅವನು ಸಜ್ಜನಾದ್ರೆ ನಾವು ಸೇಫ್ ಆಗ, ಅವನು ಸೇಫ್ ಇರಬೇಕು, ನಾವು ಸೇಫ್ ಇರಬೇಕು. ಆದ್ರೆ ದುರ್ಜನರ ಮಧ್ಯೆ ಇದ್ರೆ ನಾವು ಎಷ್ಟು ಸರಿ ಇದ್ರು ಕೂಡ ಹೊಡೆದಾಡುತ್ತಾನೆ, ಆಸೆ ಮಾಡಿಬಿಡ್ತಾನೆ. ಆ ದೃಷ್ಟಿಯಲ್ಲಿ ಸರ್ವಾತ್ಮನ ಸಹವಾಸವನ್ನ ಮಾಡಬೇಕಾದ್ರೆ ಆತನ ಭಕ್ತರ ಮೂಲಕ ಹೋಗಬೇಕು. ಆದ್ರೆ ಅರ್ಜುನ ಈ ರೀತಿ ಮಾಡಿದಾಗ ಏನು ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಮಾಡಬೇಕು ಅಂದ್ರೆ, ಎಂಥ ಸ್ಥಿತಿ ಗೊತ್ತಾ, ಆ ಸುಖವನ್ನ ಬುದ್ಧಿಗ್ರಾಹ್ಯ ಮತೀಂದ್ರಿಯಂ, ಆ ಸುಖದ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಬೇರೆ ಕಡೆಗೆ. ಯಾವ ದೃಷ್ಟಾಂತನ ಕೊಡಕ್ಕೆ ಬರೋದಿಲ್ಲ. ಯೋಗಿಗಳ ಸುಖದ ಹೋಲಿಕೆಗೆ ಇನ್ನೊಂದು ದೃಷ್ಟಾಂತ ಇಲ್ಲವೇ ಇಲ್ಲ. ಸೂರ್ಯ ಹೇಗಿದ್ದಾನೆ, ಇನ್ನೊಬ್ಬ ಸೂರ್ಯ ಇಲ್ಲಿದ್ದಾನೆ, ಸೂರ್ಯ ಸೂರ್ಯ ಇದ್ದಾಗಿದ್ದಾನೆ, ಚಂದ್ರ ಚಂದ್ರ ಇದ್ದಾಗಿದ್ದಾನೆ, ಗಗನಂ ಗಗನಾಕಾರಂ ಸಾಗರ ಸಾಗರೂಪ ಮಹ, ಆಕಾಶ ಹೇಗಿರುತ್ತೆ, ಆಕಾಶ ಇದ್ದಾಗಿರುತ್ತೆ, ಸಮುದ್ರ ಸಮುದ್ರ ಇದ್ದಾಗಿರುತ್ತೆ. ಈ ಸುಖ ಹೇಗಿರುತ್ತೆ, ಬುದ್ಧಿಗ್ರಾಹ್ಯ ಮತೀಂದ್ರಿಯಂ, ಆ ಸುಖಕ್ಕೆ ಆ ಸುಖನೇ ಸಾಟಿ, ನಮಗದು ಗೊತ್ತೇ ಇಲ್ಲ. ಇವತ್ತು ಸತತ ತಿನ್ನೋನಿಗೆ ಉಪವಾಸ ಇದ್ರೆ ಏನಾಗುತ್ತೆ, ಎಚ್ಚರ ಇರೋದಿಲ್ಲ ಅವ್ರಿಗೆ, ಸತತ ಇರೋ ಗೊತ್ತಾಗೋದಿಲ್ಲ. ನಾಲ್ಕು ದಿವಸ ಊರಿಗೆ ಹೋಗಿರ್ತಾರೆ, ಮನೆ ಮೇಲೆ ಗೊತ್ತಾಗೋದು ಯಾವಾಗ ಗೊತ್ತಾ, ನಾಲ್ಕು ದಿವಸ ಎಲ್ಲ ಹೊರಗೆ ಹೋಗಿರ್ತಾರೆ, ಆಗ ಮನೆ ಬಂದಾಗ ಒಂದು ರೀತಿಯೇ ಬೇರೆ. ಹಬ್ಬ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಅನ್ಸ್ಕೋತಾನೆ, ಸುಮ್ಮನೆ ಎದ್ದವನಿಗೆ ಊಟ ಬರ್ತಾರೆ ಗೊತ್ತಾಗೋದೇ ಇಲ್ಲ, ಜೋರು ಮಾಡ್ತಾನೆ, ನಾಲ್ಕು ದಿವಸ ಕಷ್ಟಪಟ್ಬಿಟ್ಟು ಸರಿ ಹೋಗಿಬಿಡ್ತಾನೆ, ನಿಮ್ಮ ಜೊತೆ ಸರಿ ಹೋಗಿಬಿಡ್ತಾನೆ. ಆ ದೃಷ್ಟಿಯೊಳಗೆ ಇವತ್ತು ಆ ಬ್ರಹ್ಮಜ್ಞಾನದ ಸುಖ ಒಂದು ಗೊತ್ತಾಗಬೇಕಾದ್ರೆ ನಮಗೆ ಲೌಕಿಕರ ಜಂಜಾಟ ಅರ್ಥ ಆಗಬೇಕು. ನಮಗೆ ಮೊದಲು ಹೇಳ್ತೇವೆ ಎಷ್ಟು ಕಷ್ಟಪಡ್ತೇವೆ ನಾವು, ಇಷ್ಟು ಕಷ್ಟಪಟ್ಟು ದಿವಸ ಕಷ್ಟಪಟ್ಟರು ಕೂಡ ಬರೋದೆಲ್ಲ ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ದುಃಖದ ಮಧ್ಯೆ ನಾವಿದ್ದೇವೆ, ಯಾವ ಸುಖದ ಹಿಂದೆನೂ ದುಃಖ ಇದ್ದೇ ಇದೆ. ಆದರೆ ಭಗವಂತನ ಚಿಂತನೆ ಇದೆಯಲ್ಲ, ಅಲ್ಲಿ ಮಾತ್ರ ದುಃಖ ಇಲ್ಲವೇ ಇಲ್ಲ. ಆದ್ದರಿಂದ ಯೋಗಿ ಆಗಲೇಬೇಕು. ಯೋಗ ಅಂದ್ರೆ ಏನು ಗೊತ್ತೇನು, ಯುಜು ಯೋಗಿ ಕೂಡಿಸೋದು ಅಂತ ಅರ್ಥ. ನಮ್ಮ ಮನಸ್ಸನ್ನು ದೇವರ ಜೊತೆ ಕೂಡಿಸೋ, ಲಿಂಕ್ ಮಾಡೋದು ಅಂತ. ಆ ಲಿಂಕ್ ಮಾಡೋದಕ್ಕೆ ಯೋಗ ಅಂತ ಕರೆದಿವಿ. ಇವತ್ತು ಎಲ್ಲೋ ಆಗಿರೋ ಮನಸ್ಸನ್ನು ಅಲ್ಲಿಂದ ಡೀಲಿಂಕ್ ಮಾಡಿ, ವಿಷಯಗಳತ್ತ ಹೋಗಿರೋ ಮನಸ್ಸನ್ನು ಡೀಲಿಂಕ್ ಮಾಡಿ ವಿಷ್ಣುವಿನ ಹತ್ರ ಕಳಿಸ್ತೇವಲ್ಲ, ಅದಕ್ಕೆ ಯೋಗ ಅಂತ ಕರೀತಾರೆ. ಅದು ಗೊತ್ತಾಗಬೇಕಾದ್ರೆ ಹೊರಗಿನ ಪದಾರ್ಥಗಳೆಲ್ಲ ನಿಸ್ಸಾರ ಅಂತ ಗೊತ್ತಾಗಬೇಕು, ಅಸಾರ ಅಂತ ಗೊತ್ತಾಗಬೇಕು, ದೇವರು ಸಸಾರ ಅಂತ ಗೊತ್ತಾಗಬೇಕು, ರಸೋ ವಯಸ್ಸಹ ಆ ಕಡೆ ಮನಸ್ಸು ಗೊತ್ತಾಗ. ಕೊನೆಯ ಯೋಗದ ದೊಡ್ಡ ಘಟ್ಟ ಯಾವುದು ಗೊತ್ತಾ, ಆತ್ಮೋಪಮೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ, ಸುಖಂ ವಾ ಯದಿ ದುಃಖಂ, ಸುಖಂ ವಾ ಯದಿ ವಾ ದುಃಖಂ, ಸಯೋಗಿ ಪರಮೋ ಮತಃ. ಎಲ್ಲ ಕಡೆಗೂ ಕೂಡ ನಾವು ನಮಗೆ ಏನು ಸುಖ ಬೇಕು ಅಂತೇವೆ, ದುಃಖ ಬೇಡ ಅಂತೇವೆ, ಎಲ್ಲರ ಅಪೇಕ್ಷೆಯಾದ್ದರಿಂದ ನಾವು ಇನ್ನೊಬ್ಬರಿಗೆ ದುಃಖ ಉಂಟು ಮಾಡಬಾರದು, ಸುಖವನ್ನು ಉಂಟು ಮಾಡಬೇಕು. ನಮ್ಮ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನ. ಆದರೆ ಅದನ್ನು ಯಾರಿಗೋ ಅಂತ ಮಾಡಬಾರದು, ಒಳ್ಳೆಯವರಿಗೆ ಮಾಡಬೇಕು. ದುಷ್ಟರಿಗೆ ಮಾಡಲೇಬಾರದು, ಒಳ್ಳೆಯವರಿಗೆ ಮಾಡಬೇಕು. ಒಳ್ಳೆಯವರಿಗೆ ಅವರಿಗೆ ಅಂತ ಮಾಡಬಾರದು, ಅಂತರ್ಯಾಮಿ ಪರಮಾತ್ಮನಿಗೆ ಅಂತ ಮಾಡಬೇಕು. ಆಗ ಅನುಕೂಲವಾಗುತ್ತೆ. ಆಚಾರ್ಯ ತಾತ್ಪರ್ಯದಲ್ಲಿ ಮತ್ತೊಂದು ಅರ್ಥ ಬರೀತಾರೆ, ವಿಷ್ಣು ಅನುವರ್ತಿಷು ಸ್ವತ್ ಸ್ನೇಹ ಕರ್ತವ್ಯ. ಅದಕ್ಕೆ ಆತ್ಮೌಪಮ್ಯನ ಶಬ್ದಕ್ಕೆ ಅರ್ಥ, ಭಗವಂತನ ಭಕ್ತರೊಳಗೆ ಎಷ್ಟು ಸ್ನೇಹ ಮಾಡಬೇಕು ಅಂದರೆ ನಮ್ಮನ್ನು ನಾವು ಇಷ್ಟಪಡ್ತೇವಲ್ಲ ಆ ರೀತಿ ಇಷ್ಟಪಡಬೇಕಂತ. ನಮ್ಮ ಬಗ್ಗೆ ನಮಗೆ ಎಷ್ಟು ಪ್ರೀತಿ ಇದೆಯಲ್ಲ, ಆ ಪ್ರೀತಿಯನ್ನು ಭಗವದ್ಭಕ್ತರಲ್ಲಿ ತೋರಿಸಬೇಕು. ಅದು ನಿಜವಾದ ಯೋಗಿಯ ಲಕ್ಷಣ ಅಂತ ಕರೀತಾರೆ. ನಮಗೆ ಅಸೂಯೆ ಬರುತ್ತೆ, ಸಾಮಾನ್ಯ ಮತ್ಸರ ಬಂದ್ಬಿಡುತ್ತೆ, ಮತ್ಸರ ಬರಬಾರ್ದು, ಪ್ರೀತಿ ಬರಬೇಕು. ಎಷ್ಟು ಪ್ರೀತಿ ಬರಬೇಕು ಅಂದರೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಷ್ಟು ಪ್ರೀತಿ ಅವ್ರ ಮೇಲೆ ತೋರಿಸ್ಬೇಕು. ಭಗವಂತ ಕೊಟ್ಟ ದೃಷ್ಟಾಂತದ ಸಾರ್ಥಕ್ಕೆ ಆ ಅರ್ಥ ಯಾರೂ ಬರಲಿಲ್ಲ, ಆಚಾರೊಬ್ಬರೇ ಬರೆದಿದ್ದು. ಆತ್ಮೌಪಮ್ಯೇನ ಸರ್ವತ್ರ, ನಮ್ಮ ದೃಷ್ಟಾಂತ ಇಟ್ಟುಕೊಂಡು ನಮಗೆ ಎಷ್ಟು ನಮ್ಮನ್ನು ನಾವು ಭಾರಿ ಲೈಕ್ ಮಾಡ್ತೇವೆ. ಆದ್ದರಿಂದಾನೆ ಪ್ರತಿಯೊಬ್ಬನು ಕೂಡ ಅಹಂ ಅಂತ ಕರ್ಕೊಳ್ಳೋದೇ ಅದಕ್ಕೆ, ತನ್ನ ಮಟ್ಟಿಗೆ ತಾನು ಬಹಳಷ್ಟು ಬೇಕಾದವರು. ಆ ಭಾವನೆ ಭಗವದ್ಭಕ್ತರಲ್ಲಿ ತಂದುಕೊಂಡ್ರೆ ದೊಡ್ಡ ಯೋಗಿಯಾಗ್ತಾನೆ. ಅರ್ಜುನ ಕೇಳಿದ, ಕೃಷ್ಣ ಹೇಳಿದ್ದೇನೋ ಭಾರಿ ಸರಿಯಾಗಿದೆ, ಆದರೆ ಯೋಯಂ ಯೋಗ ತ್ವಯಾ ಪ್ರೋಕ್ತ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ಸ್ಥಿತಿ ಮನ್ನೆ ಯಾ ಚಂಚಲತ್ವಾ ನಾ ಸ್ಥಿರಾಂ. ಕೃಷ್ಣನೇ ಹೇಳೋ ಮಾತನ್ನು ಕೇಳಿದೆ, ಇದು ಆಗೋ ಕೆಲಸ ಅಲ್ಲ ಅಂತ ಕಾಣಿಸುತ್ತೆ. ಅರ್ಜುನ ಹೇಳ್ತಾನೆ, ನಾವಲ್ಲ, ಯಾರೋ ಕೈಕಾಲಿಲ್ದವ್ರು ಹತ್ತಲಕ್ಕಾಗೋದಿಲ್ಲ ಅಂದರೆ ಸರಿಯಿಲ್ಲ. ಎವರೆಸ್ಟ್ ಹತ್ತವನಿಗೆ ಆಗೋದಿಲ್ಲ ಎಷ್ಟು ಗಾಬರಿ ಆಗಬೇಕು, ಎವರೆಸ್ಟ್ ಹತ್ತಿದವನಿಗೆ ಆಗೋದಿಲ್ಲ ಅಂದರೆ ನಿಜವಾದ ರಿಯಲ್ ಪ್ರಾಬ್ಲಮ್ ಅಂತ. ಅರ್ಜುನ ಎಂಥವನು, ಸ್ವರ್ಗಕ್ಕೆ ಹೋಗಿ ಬಂದವನು ಗೊತ್ತಾ, ಸಶರೀರದಲ್ಲಿ ಸ್ವರ್ಗಕ್ಕೆ ಹೋಗಿ ಬಂದವನು, ಬರೀ ಪೇಪರಲ್ಲಿ ಸ್ವರ್ಗಸ್ಥನಾದವನು ಹಂಚಿಕೊಂಡವನಲ್ಲ. ಅಲ್ಲಿ ಹೋಗಿ ಉರ್ವಶಿ ತಾನಾಗಿ ಬಂದರೆ ಕಣ್ಣೆತ್ತಿ ನೋಡಿದವನು ಪುಣ್ಯಾತ್ಮ, ಅಂಥ ಯೋಗಿ ಅರ್ಜುನ. ಅಂಥ ಮಹಾನುಭಾವ ರುದ್ರದೇವರ ಜೊತೆ ಹೋರಾಡಿಬಿಟ್ಟು ಭಲೆ ಎನಿಸ್ಕೊಂಡು ಬಂದವನು, ಪಾಶುಪದಾಸ್ತ್ರ ಪಡ್ಕೊಂಡು ಬಂದವನು, ಆತ ಹೇಳ್ತಾನೆ ಕೃಷ್ಣ ಇದು ಭಾರಿ ಕಷ್ಟ ಇದು. ತಸ್ಯಾಹಂ ನಿಗ್ರಹಂ ಮನ್ನೆ ಅಂತ ಹೇಳ್ತಾ ವಾಯೋರಿವ ಸುದುಷ್ಕರಂ, ಕೈಲಿ ಗಾಳಿ ಹಿಡಿಲಕ್ಕಾಗತ್ತಾ? ಹಿಡಿದ್ರೆ ಏನಿರೋದ ಎಷ್ಟು ಸಿಕ್ಕೋದಿಲ್ಲ ಕೈ, ಕೈಗೆ ಗಾಳಿ ಹಿಡಿಲಕ್ಕೆ ಬರೋದಿಲ್ಲ, ಸಿಟ್ಟು ಹೊಡೆದು ಗುದ್ದಕ್ಕೂ ಬರೋದಿಲ್ಲ. ಮತ್ತೆ ನಮ್ಮ ಕೈ ನೋವಾಗುತ್ತಷ್ಟೇ, ಸಿಗೋದಿಲ್ಲ ಸಿಗ್ಲ ಸಿಟ್ಟು ಮಾಡ್ಕೊಳ್ಳಾಗಿಲ್ಲ, ಬೆಟ್ಟಾಕರೆ ನಮಗೆ ಪೆಟ್ಟು ಬಿಡು, ಗಾಳಿ ಗುದ್ದಿ ಕೈ ನೋಯಿಸ್ಕೊಂಡ ಅಂತಾರಲ್ಲ. ವಾಯೋರಿವ ಸುದುಷ್ಕರಂ, ಅದರಿಂದ ಏನ್ ಮಾಡು? ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ. ಗಾಳಿ ಹಿಡದಂತೆ ಇದು ಒಂದು ತುಂಬಾ ಕಷ್ಟ ಕೃಷ್ಣ. ಚಂಚಲತ್ವಾತ್ ಚಂಚಲಂ ಹಿ ಮನಃ ಕೃಷ್ಣ, ಮನಸ್ಸು ತುಂಬಾ ಚಂಚಲವಾದದ್ದು. ಮನಸ್ಸಿನ ಚಂಚಲ ಬೀಟ್ ಮಾಡೋ ಚಂಚಲ ವಸ್ತುವೇ ಇಲ್ಲ, ಅಷ್ಟು ಚಂಚಲ. ಒಂದು ಕ್ಷಣಕ್ಕೆ ಏನು ಆಸಿಲೇಟ್ ಆಗ್ತಾನೇ ಇರುತ್ತೆ, ಕ್ಷಣ ಕ್ಷಣದಲ್ಲೂ ಓಡಾಡ್ತಿರುತ್ತೆ, ಹೊಯ್ದಾಡ್ತಿರುತ್ತೆ ಮನಸ್ಸು ಯಾವಾಗಲೂ ಕೂಡ. ಅದು ಸಾಮಾನ್ಯರ ಮನಸ್ಸೇ ಹೊಯ್ದಾಡುತ್ತೆ. ಈ ಟಿ ವಿಗೆ ಬಂದಂತೂ ಬರೀ ಹೊಯ್ದಾಡ್ತಾನೆ ಕೆಲಸ. ನ್ಯಾಚುರಲರ ಮನಸ್ಸಂತೂ ಎಷ್ಟು ಟೆನ್ಷನ್ ಇರುತ್ತೋ ಸಾಧ್ಯನೇ ಇಲ್ಲ. ಇವ್ ಅವನಿಗಿಂತ ಇವನ್ ಟೆನ್ಷನ್ನೇ ಜಾಸ್ತಿ ಪಾಪ. ಲಾಸ್ಟ್ ಬಾಲ್ ಬೌಲ್ ಮಾಡಬೇಕಾದ್ರೆ ಆರು ರನ್ ಬೇಕಾಗಿರುತ್ತೆ, ಇವ್ ನೋಡಿರ್ತಾನೆ ಅವ್ ನೋಡಿರ್ತಾನೆ. ಇಡೀ ಕೋಟಿ ಕೋಟಿ ಜನ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಕೋಟಿ ಕೋಟಿ ಜನ, ಒಯ್ಯೋದೊಬ್ಬ ಒಡೆಯೋನೊಬ್ಬ, ಟೆನ್ಷನ್ ಕೋಟಿ ಕೋಟಿ ಜನಕ್ಕೆ. ಎಂಥ ಆಶ್ಚರ್ಯ ಇದು, ಆ ಹೊತ್ತಿನಲ್ಲಿ ಏನಾಗಬಹುದು ಲೆಕ್ಕ ಹಾಕಿ. ಕೃಷ್ಣ ಭಾರಿ ಕಷ್ಟ ಇದು. ಆಚಾರ್ಯ ಮಾತನ್ನು ಹೇಳೋದಕ್ಕೆ ಇಲ್ಲಿ ಬರೋದಿಲ್ಲ, ಅವ್ರದ್ದು ಬಿಡಿ ಶ್ಲೋಕ ಇದು. ಚಂಚಲಂ ಹಿ ಮನೋಮೀನಃ ಸಮಾನೇಯೋ ಹರಿಸ್ತರೆ ವಿಷಯೋದಕ ಸಂಚಾರಿ ಸುಯತ್ನ ಬಡಿಶಾಹೃತಃ ಅಂತ ಒಂದು ಒಳ್ಳೆ ಶ್ಲೋಕ. ಚಂಚಲಂ ಹಿ ಮನೋಮೀನಃ, ಚಂಚಲೋ ಹಿ ಇದು ಮಂಚ ಮನಸ್ಸು ಮೀನು ಇದ್ದ ಹಾಗೆ ಅಂತ ಹೇಳ್ತಾರೆ ಆಚಾರ್ಯ. ಮೀನು ಇದ್ದ ಹಾಗೆ ಮೀನನ್ನು ನೋಡ್ತಾ ಇದ್ದೀರಿ, ಸರ 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 ಓಡಾಡ್ತಿರುತ್ತೆ ಹಾಗೆ ಮನಸ್ಸು, ಗುಚಾಪಟೆ ಓಡಾಡ್ತಿರುತ್ತೆ. ಈ ಮನಸ್ಸನ್ನು ಹೇಗೆ ನಿಲ್ಲಿಸೋದು? ಸಾಧ್ಯ ಇಲ್ಲ. ಮನಸ್ಸು ನಿಲ್ಲಿಸೋವರೆಗೂ ಯೋಗ ಇಲ್ಲ, ಮನಸ್ಸು ನಿಲ್ಲಕ್ಕೆ ಆಗೋದಿಲ್ಲ. ಇನ್ನೇನು ಬರುತ್ತೆ? ದುಷ್ಕರಂ, ಯೋಗ ಸಿದ್ಧಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆಗ ಭಗವಂತ ಹೇಳ್ತಾನೆ, ಹೌದು ಅರ್ಜುನ ಹೇಳಿದ್ದು ಸರಿ ಅಂತ ಹೇಳ್ತಾನೆ. ಹೌದು ಅರ್ಜುನ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ದೇವರು ಒಪ್ಕೊಂಡು ಮಾತಿದ್ದ, ಹೌದು ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಮನಸ್ಸು ನಿಲ್ಲಿಸೋದು ಭಾರಿ ಕಷ್ಟ, ಯಾಕಂದ್ರೆ ಛಲವಾದ್ದರಿಂದ ತುಂಬಾ ಕಷ್ಟ, ಇದ್ರ ಬಗ್ಗೆ ಸಂಶಯನೇ ಇಲ್ಲ. ಆದರೆ ಇದು ಕಷ್ಟನೇ ಹೊರತು ಅಸಾಧ್ಯ ಅಲ್ಲ. ಇದಕ್ಕೆ ಯೋಚನೆ ಮಾಡಬೇಕು, ಡಿಫಿಕಲ್ಟ್ ಬೇರೆ ಇಂಪಾಸಿಬಲ್ ಬೇರೆ. ಇಂಪಾಸಿಬಲ್ ಅಂದ್ರೆ ಆಗೋದೇ ಇಲ್ಲ ಅಂತ ಅರ್ಥ, ಡಿಫಿಕಲ್ಟ್ ಅಂದ್ರೆ ಕಷ್ಟಪಟ್ಟರೆ ಆಗುತ್ತೆ ಅಂತ. ಮತ್ತು ಮನಸ್ಸು ದುರ್ನಿಗ್ರಹನೇ ಹೊರತು ಅದು ಎಂದೂ ಅನಿಗ್ರಾಹ್ಯವಲ್ಲ, ಅದಕ್ಕೆ ಕಷ್ಟಪಡಬೇಕಷ್ಟೇ. ಈ ಮಾತು ನಮ್ಗೆ ಅರ್ಥವಾದರೆ ಮೊದಲನೇ ಆಶಯ ಮಾತಿದ್ವು ಅದು. ಮೊದಲೇ ನಮ್ಗೆ ಆಶೆ ಹುಟ್ಟಿಸ್ತಕ್ಕಂಥ ಮಾತು ಅಂದ್ರೆ ಇಂಪಾಸಿಬಲ್ ಅಲ್ಲ, ಮಾಡಲಿಕ್ಕೆ ಬರುತ್ತೆ ಅಂತ ಭಗವಂತ ಹೇಳಿದ್ರು. ಯಾರು ಹೇಗೆ ಬರುತ್ತೆ ಅಂದರೆ, ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಈ ಎರಡು ಮಾತು ಜ್ಞಾಪಕ ಇಟ್ಕೋಬೇಕು. ಮನಸ್ಸನ್ನು ಹಿಡಿಬೇಕಾದ್ರೆ ಎರಡು ಬೇಕು ನಮಗೆ ಅಂತ ಹೇಳಿದ್ದಾರೆ, ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಅಭ್ಯಾಸ ವೈರಾಗ್ಯ ಇದ್ದವರಿಗೆ ಮನೋನಿಗ್ರಹ ಕಷ್ಟ ಅಲ್ಲ. ಎಷ್ಟು ಸುಲಭ ಇದು. ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಈ ಶ್ಲೋಕ ಉಂಟೆ ಉಂಟು ಎರಡು ಅರ್ಥ ಬರದೇ ಬರೀತಾರೆ. ಯಾವ ಅಭ್ಯಾಸ ಅಂತ ಮುಂದಿನ ಪ್ರಶ್ನೆ. ಯಾವ ಅಭ್ಯಾಸ? ಎಕ್ಸಸೈಸ್ ಮಾಡ್ತಾನೆ, ಹೇಳೋದು ಕೂಡೋದು ಮಾಡಿದ್ರೆ ಆಗುತ್ತಾ? ಏನೇನೂ ಆಗೋದಿಲ್ಲ. ಅಭ್ಯಾಸ ಅದಕ್ಕೆ ಏನರ್ಥ? ಅರ್ಥನೇ ಆಗೋದಿಲ್ಲ. ಬ್ರಹ್ಮಸೂತ್ರ ಓದಬೇಕಾಗ. ಅಭ್ಯಾಸ ಓಂ ಆವೃತ್ತಿ ಅಸಕೃದುಪದೇಶ ಅಥ ಓಂ ಹರಿಕಥೆಯನ್ನೇ ಕೇಳೋ, ಕೇಳಿದ್ದೇ ಕೇಳೋ, ಅವಾಗ ಆಗುತ್ತೆ ಹೊರ ತಿಳಿದ ಹೋದ್ರೆ ಆಗೋದಿಲ್ಲ. ಶಾಸ್ತ್ರಾಭ್ಯಾಸ ಏನ ಅಂತ ಅರ್ಥ ಅದಕ್ಕೆ. ಯಾವುದೋ ಅಭ್ಯಾಸ ದುರಭ್ಯಾಸ ಏನ ಅಲ್ಲ, ಮತ್ತೆ ಶಾಸ್ತ್ರಾಭ್ಯಾಸ ಏನ ಸಾಧ್ಯ ಅದು. ಶಾಸ್ತ್ರಾಭ್ಯಾಸ ಮಾಡದ ಹೊರತು ಎಂದೂ ಮನಸ್ಸು ಹತೋಟಿ ಬರೋದೇ ಇಲ್ಲ. ಇವತ್ತು ನೋಡಿ ರುಚಾಬಟ್ಟೆ ಜನಗಳು, ಮೊನ್ನೆ ಯಾರೋ ಹಿಡ್ತಾ ಇದ್ರು, ಪಾಪ ಮಗ ಭಾರಿ ಬುದ್ಧಿವಂತವನು, ಏನೋ ಸಣ್ಣ ಪುಟ್ಟ ಕಾರಣಕ್ಕೆ ಅದೇನೋ ಮಾಡ್ತಾನೆ ಬೇಡ ಅಂದ್ರಂತೆ. ರೂಪಗೋದ ಹೆಂಗೆ ಮಾಡ್ಕೊಂಡೇ ಬಿಟ್ಟದು ಮೂರು ದಿವಸದ ಕೆಳಗೆ. ಸಣ್ಣ ಕೆಲಸ, ಸಣ್ಣ ತೀರಾ ಸಣ್ಣ ಕಾರಣ, ತಡ್ಕೊಳ್ಳೋ ಶಕ್ತಿನೇ ಅವರಿಗಿಲ್ಲ. ಎಂಥ ಆಶ್ಚರ್ಯ ಇದು. ಯಾಕೆ ಎಜುಕೇಷನ್ ಆಗೇ ಇಲ್ಲ ಯಾರಿಗೂ ಕೂಡ ಅವರಿಗೆ. ನಮ್ಮ ದೇಹದ ಬೆಲೆ ಗೊತ್ತಿಲ್ಲ, ವಿಶೇಷ ಗೊತ್ತು. ಹಿಂದೆ ಹೇಳಿದ್ದೆ ಒಂದು ಸಲ ನಾನು, ಒಬ್ಬ ದೊಡ್ಡ ತುಂಬ ಬಡವರು ಪಾಪ, ತುಂಬ ಬಡವರು, ವೈದಿಕ ವೃತ್ತಿಯಲ್ಲಿ ಇದ್ದವರು ಪಾಪ. ಮಗ ಡಾಕ್ಟರ್ ಆಗಬೇಕು ಅಂತ ಅಪೇಕ್ಷೆ, ಓದಿಸಿದ್ದಾರೆ MBBS ಫೈನಲ್ ಇಯರು, ಫೈನಲ್ ಎಕ್ಸಾಮ್ ಕಂಪೇರ್ ಆಗಿದ್ದಾನೆ. ಅಷ್ಟು ಕಷ್ಟಪಟ್ಟು ಮೆಡಿಕಲ್ ಓಸು, ಎಷ್ಟು ಕಷ್ಟ ಅದಕ್ಕೆ ಗೊತ್ತು. ಅದು ಬುದ್ಧಿ ಇದ್ರೆ ಸಾಲ ಸಿಕ್ಕಾಬಿಟ್ಟು ದುಡ್ಡು ಬೇಕು ಅದಕ್ಕೆ. ಬಡವ ಎಲ್ಲಿಂದ ತರ್ತಾರೆ? ಅಷ್ಟೆಲ್ಲ ಮುಗೀತು. ಪರೀಕ್ಷೆ ಮುಂದೆ ಮನೆ ಬಂದಿದ್ದಾನೆ, ತಾನು ಸರಿಯಾಗಿ ಬರೋದಿಲ್ಲ ಅಂತ ಡೌಟ್ ಆತನಿಗೆ, ಸರಿಯಾಗಿ ಬರೋದಿಲ್ಲ ಅಂತ ಡೌಟ್. ಹೆಂಗೆ ಮಾಡ್ಕೊಂಡು ಸತ್ತು ಹೋಗಿದ್ದೆ ಕೆಲಸ. ಇವ್ರ ಗತಿ ಏನಾಗ್ಬೇಕು ಲೆಕ್ಕ ಹಾಕಿ. ಇಷ್ಟು ದಿವಸ ಓದಿಸಿದ್ದು ಬರ್ದದ್ದೆಲ್ಲ ಓದಿಸಿಬಿಟ್ರು, ಮುಗಿದೋತು. ಮತ್ತೆ ಸೆಪ್ಟೆಂಬರ್ ಬರ್ತಿದ್ದು, ಇನ್ನೊಂದು ಜನ್ಮ ಬರ್ತದ? ಇನ್ನು ಸೆಪ್ಟೆಂಬರ್ ಬರ್ತಿದ್ದಿಲ್ವ? ಮತ್ತೆ ವಿವೇಕನೇ ಇಲ್ಲ ಜನಗಳಿಗೆ. ಏನೋ ತಲೆಯಲ್ಲಿ ಹಾಕಿರ್ತಾರೆ, ಅದು ಬಂದರೆ ಆಯ್ತು, ಇಲ್ಲದ್ರೆ ಹೋಯ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ಏನು ಹೋಗುತ್ತೆ? ಅದಕ್ಕೆ ಹೇಳಿದ್ರೆ ಯಾ ಕಂಡು ಕಂಡು ದುಃಖ ಪಡಬೇಡಿ ಅಂತ ಹೇಳುತ್ತೆ ಶಾಸ್ತ್ರ. ಕಂಡು ಕಂಡು ದುಃಖ ಪಡಬೇಡಿ, ಅಳಬಾರದಕ್ಕೆ ಅಳಬಾರದು ಭಗವಂತ ಹೇಳ್ತಾನೆ. ಅಶೋಚ್ಯಾನ್ ಅನ್ನುವ ಶೋಚಸ್ತಂ, ಅಳಬಾರದಕ್ಕೆ ಅಳಬಾರದು. ಯಾವ್ದಾದ್ರು ಕಳುವೆ ಅಳದಕ್ಕಾರ ಅಳಿ ನೀವು. ದಶಮಿ, ಏಕಾದಶಿ, ದ್ವಾದಶಿ, ದಿನತ್ರಯದಿ ಅಶನ ಬೆರೆ ಹೊತ್ತು ಉಣ್ಣುತ ಗಸಗಸನೆ ತಾಂಬೂಲ ಪಶುವಿನಂದದಿ ಮೆದ್ದು ಕುಸುಮ ಗಂಧಿಯ ರಮಿಸುತ ನಗುತ. ಇದು ಕಳ್ರಿ ಬೇಕಾರೆ. ಅಯ್ಯೋ ಏಕಾಶಿಪಾಸ ಮಾಡಲಿಲ್ವಲ್ಲ ಅಳ್ರಿ, ಮಾಡ್ತೇವಲ್ಲ ಅಂತ ಹೇಳ್ತೇವೆ. ಇದು ಪದಿತಿ ಆಗಿರೋದು, ಮಾಡಲಿಲ್ಲಲ್ಲ ಅಂತಳ್ರಿ. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ. ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ. ವಾದಿಗಳ ಮತವೊಡಿದು ಬದ್ಧ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ವೇದ ಬಾಹ್ಯರಿಗೆರಗಿ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ. ಶ್ರೀರಮಣ ತವಚರಣ ದೊರಕುವುದು ಹೇಗೆನ್ನು ಪರಮ ಪಾಪಿಷ್ಠ ನಾನು. ಎಷ್ಟು ಮಾರ್ಮಿಕವಾದ ಮಾತು ಇದು! ನಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಹೊಂದತಕ್ಕಂಥ ಅಭೂತಪೂರ್ವವಾದ ಅವರ ಅನುಭವದ ಮಾತನ್ನಾಡ್ತಾರೆ ಎಷ್ಟೋ ಸಲ. ಜಗನ್ನಾಥದಾಸರು ಎಂಥ ಪೂರ್ವವಾದ ಕೃತಿಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕಳೆದು ಅದ್ಬಿಟ್ಟು ಯಾವುದಕ್ಕೂ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅಂತತ್ರ ಸರಿ, ಸಿನಿಮಾ ಟಿಕೆಟ್ ಸಿಗಲಿಲ್ಲ ಅಂತತ್ರ ಏನು ಮಾಡಬೇಕು? ಇದಕ್ಕೆ ಪುಣ್ಯ ಅಂತ ತಿಳ್ಕೊಳ್ಳಿ ಸರಿ, ಪುಣ್ಯ ಅದಕ್ಕೆ ಟೆಕ್ಸ್ಟ್ ಬುಕ್ ಅಂದ್ರೆ ಫೇಲ್ ಆಗ್ತಾನೆ ಪಾಪ. ಶಾಸ್ತ್ರ ಒಲ್ಲಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ. ಎಷ್ಟು ಮುಖ್ಯವಾದದ್ದು! ಅದಕ್ಕೆ ಅಭ್ಯಾಸ ಏನೋ ಕೌಂತೇಯ ವೈರಾಗ್ಯ ಏನು ಚ ಗೃಹ್ಯತೆ. ಮಕ್ಕಳು ಇಷ್ಟಪಡ್ತಾರೋ ಬೇಡ, ಸುಮ್ಮನೆ ಪ್ರವಚನ ಕರ್ಕೊಂಡ್ಬಂದು ಕೂಡಿಸಿ ಒಂದ್ಸಲ, ಸುಮ್ಮನೆ ಅವ್ರ ಕಿವಿಯಲ್ಲಿ ಬಿದ್ದಿರಿ, ಅವತ್ತೇನೋ ಹಿಡಿಸಕ್ಕಿಲ್ಲ. ಸಮಯ ಬಂದಾಗ ಗೊತ್ತಾಗುತ್ತೆ ಓಹೋ ಎಷ್ಟು ಉಪಯುಕ್ತ ಆಯ್ತು ಅಂತ ಗೊತ್ತಾಗ. ಎಷ್ಟೋ ಪದಾರ್ಥ ಮನೆಯೊಳಗೆ ಸೇರಿರುತ್ತೆ, ಮೂರು ಕಾಲು ಮುರಿದೋಗಿರುತ್ತೆ, ಒಂದು ಕಾಲು ಇರುತ್ತೆ, ಹಾಗೆ ಇಟ್ಕೊಂಡಿರ್ತಾರೆ ಸಮಯ ಬಂದಾಗಿರಲಿ ಅಂತೇಳಿ. ಅದಕ್ಕೆ ಸಮಯ ಬರುತ್ತಂತೆ, ಭಾಗವತ ಸಮಯ ಬರೋದಿಲ್ಲ ಜನಗಡಿ ಪಾಪ, ಭಾಗವತಕ್ಕೆ ಗೀತೆಗೆ ಸಮಯ ಬರೋದೇ ಇಲ್ಲ, ಟೋಟಲಿ ವೇಸ್ಟ್ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ. ಎಂದೋ ಒಂದ್ಸರ್ತಿ ಕೇಳಿ ಸಾಕು, ಹಾಗೆ ರೆಕಾರ್ಡ್ ಆಗಿರುತ್ತೆ, ಒಂದು ಕಡೆಗೆ ಮೆಮೊರಿ ಪ್ರಿಸರ್ವ್ ಮಾಡುತ್ತೆ, ಯಾವುದೋ ಹೊತ್ತೆ ಹೊರಗೆ ಬರುತ್ತೆ, ಒಂದು ಸೈನ್ ಡೇ ಬರುತ್ತೆ ಹೊರಗೆ, ನಿಮ್ಮನ್ನು ಕಾಪಾಡುತ್ತೆ. ಅರ್ಜುನ ಅಭ್ಯಾಸ ಮಾಡಬೇಕು, ಒಂದು ಶಾಸ್ತ್ರದ ಅಭ್ಯಾಸ. ಇನ್ನೊಂದು ಭಾಗ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂತೇವಲ್ಲ, ವೈರಾಗ್ಯ ವಿಷಯ ಬಳಕೆ, ವೈರಾಗ್ಯ ಶಾಸ್ತ್ರದಲ್ಲಿ ಅಭ್ಯಾಸ, ಇವೆರಡನ್ನು ಮಾಡಿದರೆ ಖಂಡಿತ ಮನುಷ್ಯ ಉದ್ಧಾರವಾಗ್ತಾನೆ. ಈ ಶ್ಲೋಕದ ಅರ್ಥವೇ ತದಲಂ ಬಹುಲೋಕ ವಿಚಿಂತನೆಯ ವೈರಾಗ್ಯ ಪ್ರವಣಂ ಕುರುಮಾನ ಸಮೀಶ ಪದೇ, ಅದು ಅಭ್ಯಾಸ. ಇವೆರಡನ್ನು ಮಾಡಿದರೆ ಖಂಡಿತ ಸಾಧ್ಯ ಇದೆ. ಸೈಕಲ್ ಕಲಿತಾನೆ ಬಂದುಬಿಡುತ್ತಾನೆ ನೋಡಬೇಕಾದ್ರೆ, ಮದ್ದು ಸೈಕಲ್ ಕಲಿಬಿಟ್ಟು ಬೀಳಾಭ್ಯಾಸ ಪಡ್ಕೋತಾನೆ ಫಸ್ಟ್ ಅಷ್ಟೇ, ಹೋದ ಬಿದ್ದ ಅಷ್ಟೇ. ಈ ಬೀಳೋದಿಲ್ಲ, ಸೈಕಲ್ ಬಿಟ್ಟುಬಿಟ್ಟಿದ್ದಾರೆ ಅದರಿಂದ ಬೀಳಪ್ಪ ಕಡಿಮೆ ಆಗಿದೆ. ಇಲ್ಲದೆ ಹೋದರೆ ಇವ್ ಬಿದ್ದರೆ ಹೋಗೇ ಬಿಡ್ತಾರೆ, ಈ ರೀತಿ ಎಲ್ಲಕ್ಕೆ ಹೋದಾಗ ಹೋಗೇ ಬಿಡ್ತಾರೆ ಅಷ್ಟೇ. ಆದರೆ ಆ ಬಿದ್ದು ಬೀಳೋದಿಲ್ಲ, ಮತ್ತೆ ಹಠ ಹಿಡಿತಾನೆ, ಬ್ಯಾಲೆನ್ಸ್ ಮಾಡ್ತಾನೆ, ಬ್ಯಾಲೆನ್ಸ್ ಸರ ಒಂದು ಕೈಲಿ ಹೋಗ್ತಾನೆ, ಎರಡು ಕೈ ಬಿಟ್ಟು ಹೋಗ್ತಾನೆ ಆಮೇಲೆ. ಯಾಕೆ? ಅಭ್ಯಾಸ ಮಾಡಿದ್ದರ ಫಲ. ಶಾಸ್ತ್ರವನ್ನು ಓದಬೇಕು, ಹೇಳಿದ್ದೇ ಕೇಳು, ಈ ಮಾತು ಮಾಡು, ಅನುಕೂಲ ಆಗೇ ಆಗುತ್ತೆ. ಮುಂದೆ ವೈರಾಗ್ಯವನ್ನು ಬೆಳೆಸ್ಕೋ. ವೈರಾಗ್ಯ ಅಂದ್ರೆ ಏನು? ವೈರಾಗ್ಯ ಅಂದ್ರೆ ವಸ್ತುವಿನ ಬಿಡೋದಲ್ಲ, ಅದರ ಇತಿಮಿತಿಗಳನ್ನ ಅರ್ಥ ಮಾಡಿಕೊಳ್ಳು. ಇತಿಮಿತಿಗಳನ್ನ ಅರ್ಥ ಮಾಡಿಕೊಂಡ್ರೆ ವೈರಾಗ್ಯ ಅಂತ ಕರೀತಾರೆ. ಕೆಂಡ ತೊಂಬ ಅಂತಾರೆ, ಕೈಲಿ ತರ್ತಾನೆ ತರೋದಿಲ್ಲ, ಸುಟ್ಟುಬಿಡುತ್ತೆ ತರೋದಿಲ್ಲ, ಸೌತಲ್ಲಿ ತರ್ತಾರೆ, ಬೇರೆದಲ್ಲಿ ತರ್ತಾನೆ ನೋಡಿ, ಬಿಡೋದಿಲ್ಲ, ಕೈ ಸುಟ್ಕೊಳ್ಳೋದಿಲ್ಲ. ಅದಕ್ಕೆ ಯೋಗ ಅಂತ ಕರೀತಾರೆ. ಯೋಗ ಕರ್ಮಸು ಕೌಶಲ, ಉಪಯೋಗಿಸ್ಬೇಕು, ಕೈ ಸುಟ್ಕೊಂಡಿರಬಾರ್ದು, ಹಾಗೆ ಮಾಡು, ಎಷ್ಟು ಸುಲಭ ಅದು. ಚಿಕ್ಕ ಮಕ್ಕಳು ಕಂಡು ಕೈ ಮುಟ್ಟಿಬಿಡ್ತಾರೆ, ಸುಟ್ಕೊಂಡ್ಬಿಡ್ತಾರೆ, ದೊಡ್ಡವರು ಅನಾ ಸುಖವಾಗಿ ತಂದು ಕೊಡ್ತಾರೆ ಅದನ್ನು. ಈ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ವೈರಾಗ್ಯ ಬೇಕು. ಎಷ್ಟು ಯಾವ ರೀತಿಯಲ್ಲಿ ಹಿಡಿಬೇಕು, ಯಾವುದರಲ್ಲಿ ಯಾವ ರೀತಿ ನೋಡಬೇಕು. ವೈರಾಗ್ಯ ಅಂತ ಹೇಳಿದರೆ ಬಿಡೋದು ವೈರಾಗ್ಯ ಅಲ್ಲ, ಅರ್ಥ ಮಾಡ್ಕೊಳ್ಳೋದು ವೈರಾಗ್ಯ. ಫಸ್ಟ್ ಅರ್ಥ ಮಾಡ್ಕೋಬೇಕು, ಆಗ ಬಿಡ್ತಾನೆ ಅದು ವೈರಾಗ್ಯ. ಸುಮ್ಮನೆ ಬಿಟ್ಟರೆ ವೈರಾಗ್ಯ ಅಲ್ಲ, ಪೇಚಾಟ ಶುರುವಾಗುತ್ತಾನೆ, ಯಾಕೆ ಬಿಟ್ನೋ ಯಾಕೆ ಬಿಟ್ಟು ಅಂತ ಗೋಳಾಡ್ತಾನೆ. ಅದು ಯೋಗನಸ್ ಅಂತ ಗೊತ್ತನ್ನ ಬಿಟ್ಟುಬಿಟ್ರೆ ಶಾಶ್ವತ ಸುಖ ಅದು. ಒಂದು ಪುರಂದರದಾಸರು ನವಕೋಟಿ ನಾರಾಯಣ ಅಷ್ಟನ್ನು ಬಿಟ್ಟು ಬಂದರಲ್ಲ, ಒಂದು ದಿವಸ ಕೊರಗಿದ್ರೆ ಅವರು ಒಂದು ದಿವಸನೂ ಕೊರಗಲಿಲ್ಲ. ಯಾಕೆ? ತಿಳಿದು ಬಿಟ್ಟು ಬಂದಿದ್ದರು. ಆ ಜೋಬಲ್ಲಿ ಹೋಗ್ತಾ 10 ರೂಪಾಯಿ ಬಿದ್ದೋ ಬಿಡುತ್ತೆ, ಎರಡು ನಿಜ ಬರೋದಿಲ್ಲ ಅವನಿಗೆ, 10 ರೂಪಾಯಿ ಹೋಯ್ತು 10 ರೂಪಾಯಿ 10 ರೂಪಾಯಿ ಆಗ್ತೇನೆ. ಯಾತಕ್ಕೆ? ನಮಗೆ ಅದು ಭಾರಿ ಬೇಕು ಆದ್ದರಿಂದ, ಅದರ ಇತಿಮಿತಿ ಗೊತ್ತಿಲ್ಲ ಆದ್ರೆ ಪೇಚಾಡುತ್ತೆ. ಅದು ಪುರಂದರದಾಸರ ಕಥೆ. ಅವರ ಜೀವ ಮಾತು ಹಾಡಾಗಲಿಕ್ಕೆ, ಮಾತು ದೇವರ ನಾಮಗಳಾಗಲಿಕ್ಕೆ ಅದರಿರ್ತಕ್ಕಂಥ ಅಪೂರ್ವವಾದಂಥ ಸಿದ್ಧಿ ಕಾರಣವಾಗಿದೆ. ಯೋಗ ಸಿದ್ಧರ ಮಾತುಗಳವೆಲ್ಲ ಕೂಡ ಅರ್ಜುನ ಹಾಗೆ ಮಾಡಬೇಕು. ಅಭ್ಯಾಸ ಏನತ್ತು ಕೌಂತೇಯ ವೈರಾಗ್ಯ ಏನ ಜಾಗೃಹ್ಯತೆ, ತುಂಬ ಅರ್ಥ ಉಂಟು ಅದಕ್ಕೆ. ಅದೆಲ್ಲ ಹೇಳ್ತಾ ಹೊತ್ತಾಯ್ ಬಿಡುತ್ತೆ. ವೈರಾಗ್ಯ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ವೈರಾಗ್ಯದಿಂದ ಸಿಗುತ್ತೆ ಅಂದರೆ ವೈರಾಗ್ಯಾಭಿಮಾನಿನೇ ರುದ್ರಾಯನ ಮಹಾ ಮಧ್ವಾಚಾರ್ಯ ಹೇಳ್ತಾರೆ. ತುಂಬ ಜನ ಗೊತ್ತಿಲ್ಲ, ಮಧ್ವಾಚಾರ್ಯ ಶಿವನ ಬಗ್ಗೆ ತುಂಬ ಹೇಳ್ತಾರೆ. ತಂತ್ರಸಾರದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ತಾರೆ. ಶಿವಾಯ ಶಿವಪಂಚಾಕ್ಷರ ಮಂತ್ರವನ್ನು ಪಠಿಸಬೇಕು ವೈಷ್ಣವರಾಗಲಿಕ್ಕೆ ಅಂತ ಆಚಾರ್ಯ ಹೇಳ್ತಾರೆ. ನಮ ಶಿವಾಯ ಶಿವನ ಮಂತ್ರ, ನಮ ಶಿವಾಯೈ ಅದು ಪಾರ್ವತಿ ಮಂತ್ರ. ಅವುಗಳಿಂದ ಮನಸ್ಸು ಬುದ್ಧಿ ಎರಡು ನಮಗೆ ಅಪೂರ್ವವಾದ ಅನುಗ್ರಹ ಮಾಡುತ್ತೆ ಅಂತ ಹೇಳ್ತಾರೆ. ಆದಷ್ಟು ವೈರಾಗ್ಯಾಭಿಮಾನೇನೆ ರುದ್ರ ಪೀಠ ಪೂಜೆ ಕಾಲ ಪ್ರತಿನಿತ್ಯ ಹೇಳಬೇಕು. ವೈರಾಗ್ಯಾಭಿಮಾನೇನೆ ರುದ್ರಾಯ ನಮಃ, ಅನ್ನೇ ವೈರಾಗ್ಯ ಬಂದೇ ಬರುತ್ತೆ. ರುದ್ರನ ವೈರಾಗ್ಯ ಬರುತ್ತಾ ಅವ್ರು ನೋಡಿ, ವೈರಾಗ್ಯ ಎಂಥ ವೈರಾಗ್ಯ ಅವರಿಗೆ, ಎಂಥ ವೈರಾಗ್ಯ! ಮೈಯೆಲ್ಲ ಬೂದಿ, ಸ್ಮಶಾನದಲ್ಲಿ ವಾಸ, ಅವರು ಪೂಜ್ಯರನ್ನು ಲೋಕಮಾನ್ಯರು, ಇಂದ್ರಾದಿ ದೇವತೆಗೂ ಅವರ ದಾಸಾನುದಾಸರು, ಎಂಥ ವರ್ಚಸ್ಸಿದೆ ಅವರಿಗೆ. ಅಂದ ಮೇಲೆ ಶಿವ ಶಿವೋಭೂತ್ ಯಚ್ಚೌ ಚ ನಿಸ್ತೃತ ಸರಿ ಪ್ರವರೋಧಕೇನ ತೀರ್ಥೇನ ಮೂರ್ತಿ ಅಧಿದೃತೇನ ಶಿವ ಶಿವೋಭೂತ್. ಅವರು ನೋಡಿ, ಅವ್ರ ಮೈಮೇಲೆ ಯಾಕೆ ಮೈ ಮೇಲೆ ಬೂದಿ, ಅವ್ರ ಮೈಲಿಗೆ ಅಲ್ಲ ತಲೆ ಮೇಲೆ ಗಂಗೆ, ಮೈ ಮೇಲೆ ಬೂದಿ ತಲೆ ಮೇಲೆ ಗಂಗೆ. ಅದು ಗಂಗಾಧಾರ ಅಂದ್ರೆ ಶಿವ, ಶಿವ ಅಂದ್ರೆ ಮಂಗಳ ಅಂತಾರೆ, ಮಂಗಳ. ಆ ಮಾತು ಅರ್ಥ ಮಾಡಿ, ತಲೆಯಲ್ಲಿ ಗಂಗೆ ಇರಲಿ, ಶಿವನ ಸಂದೇಶ ಇದು. ತಲೆಯಲ್ಲಿ ಗಂಗೆ ಇರಲಿ, ಗಂಗೆ ಅಂದ್ರೆ ಶಾಸ್ತ್ರ, ತಲೆಯೊಳಗೆ ಶಾಸ್ತ್ರ ಇರಲಿ ಅಂತ ಶಿವ ತೋರಿಸಿದ ತತ್ವ. ತಲೆಯೊಳಗೆ ಶಾಸ್ತ್ರ ಇದ್ರೆ ತಲೆಯಲ್ಲಿ ಮನಸ್ಸಿ ಬಂತ ಅಂತಾರಲ್ಲ, ಕೇಳಕ್ಕಾಗೋದೇ ಇಲ್ಲ. ತಲೆಯಲ್ಲಿ ಗಂಗೆ, ಬಾಯಲ್ಲಿ ಭಾಗವತ. ಶುಕಾಚಾರ್ಯ ಭಾಗವತ ಹೇಳಿದ್ರಲ್ಲ, ವೈರಾಗ್ಯನ ಶುಕಪ್ರೋಕ್ತ ಭಾಗವತೇನ ಅಂತ ಅರ್ಥ. ಭಾಗವತ ಕೇಳಿ ವೈರಾಗ್ಯ ಬಂದೇ ಬರುತ್ತೆ. ಭಾಗವತ ಪುರಾಣ ಕೇಳಿದವರಿಗೆ ಜೀವನದಲ್ಲಿ ಏಳು ದಿವಸಕ್ಕೆ ಟ್ರೆಮೆಂಡಸ್ ಚೇಂಜ್ ಆದವನು. ಏಳು ದಿವಸಕ್ಕೆ ಅವನು ನಾಸ್ತಿಕ ಆಸ್ತಿಕ ಶಿರೋಮಣಿಯ ಬದಲಾಗಿ ಬಿಡ್ತಾನೆ. ಅದೇ ವೈರಾಗ್ಯದ ಮಹತ್ವ ಅಂದರೆ ಭಾಗವತದ ಮಹತ್ವ, ಶಿವನ ಮಹತ್ವ ಅಂತ ಅರ್ಥ. ಜೊತೆಗೆ ವಿಶೇಷವಾಗಿ ಅಭ್ಯಾಸ ಅಂತ ಹೇಳಿದರೆ ಅದು ಭೀಮನ ಮಹತ್ವ. ವಾಯು ಮತ್ತು ಶಿವ ಅವರ ಅನುಗ್ರಹ ವಾಯಿತು ಅಂದರೆ ಮುಗಿದೋಯಿತು. ಶಾಸ್ತ್ರಕ್ಕೆ ಸಂಕೇತ ವಾಯುದೇವರು, ಶಾಸ್ತ್ರಕ್ಕೆ ಸಂಕೇತ ವಾಯುದೇವರು, ಮನಸ್ಸಿಗೆ ಸಂಕೇತ ರುದ್ರದೇವರು. ಅವರಿಬ್ಬರು ಒಲಿದ್ರು ಅಂದರೆ ಭಗವಂತನ ಮನಸ್ಸೋಗೆ ಹೋಗುತ್ತೆ. ಅರ್ಜುನ ಹಾಗೆ ಮಾಡಬೇಕು. ಅಸಮ್ಯತಾತ್ಮನ ಯೋಗ ದುಷ್ಪ್ರಾಪ ಇತಿ ಮೇಮತಿ. ಕೃಷ್ಣ ನನಗೆ ಒಂದು ಯೋಚನೆ ಮಾಡೋಣ, ಈ ಮನಸ್ಸನ್ನು ನಿಗ್ರಹ ಮಾಡೋದು ಬಿಟ್ಟು ಬೇರೆ ದಾರಿ ಇದೆಯಾ, ಒಡೆದಾರಿ ಇದೆಯಾ? ನೀವು ಬರೆಯೋದು ಬಿಟ್ಟು ಬೇರೆ ಹೇಳಿ ಸಾರ್ ಮಾಡಿಬಿಡ್ತೇನೆ ಅಂತ ಹೇಳಿದ್ರೆ ಹಾಕಿ ಪರೀಕ್ಷೆ ಬರೆಯೋದು ಬಿಟ್ಟು ಏನೋ ದಾರಿ ಇದೆಯಾ? ಯಾರನ್ನ ಬೇಕಾದ್ರೂ ಮೀಟ್ ಮಾಡ್ತೇನೆ, ಟ್ಯಾಬ್ಲೆಟರ್ ಆಗಬೇಕಾ, ಎಕ್ಸಾಮಿನರ್ ಆಗಬೇಕಾ, ಬೇಕಾದ್ರೆ ನಮಗೆ ರಿಜಿಸ್ಟ್ರಾರ್ ಗೊತ್ತು ಸಾರ್ ಅಂತ ಹೇಳಿದ್ರೆ ಅದು ಹಾಕಿ. ಅವೆಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಕೃಷ್ಣ ಹೇಳ್ತಾನೆ ನೀನು ಮನಸ್ಸು ನಿಗ್ರಹ ಮಾಡಲು ಬರೋದಿಲ್ವೋ ಯೋಗದ ಆಸೆ ಬಿಟ್ಟುಬಿಡು ಅಂತ ಹೇಳಿದ್ದ. ಅಸಮ್ಯತಾತ್ಮನ ಯೋಗ ದುಷ್ಪ್ರಾಪ ಇತಿ ಮೇ ಮತಿ. ಕೃಷ್ಣ ಖಚಿತ ತೀರ್ಮಾನ, ಮನಸ್ಸಿನ ಹತೋಟಿ ನಿಮಗಿಲ್ಲವೋ ಯೋಗದ ಕನಸು ಬಿಟ್ಟುಬಿಡಿ, ಎಂದೆಂದೂ ನಿಮಗೆ ಯೋಗ ಬರೋದಿಲ್ಲ ಅಂತ ಹೇಳಿಬಿಡುತ್ತೆ. ವಶ್ಯಾತ್ಮನಾತು ಯತತ ಶಕ್ಯೋ ಅವಾಪ್ತು ಮುಪಾಯತಃ. ವಶ್ಯಾತ್ಮನ, ಯಾವನಿಗೆ ಮನೋನಿಗ್ರಹ ಇದೆ, ಭಗವದ್ ಅನುಗ್ರಹ ಇದೆ, ವಾಯು ಅನುಗ್ರಹ ಇದೆ, ಇಲ್ಲಿ ಆತ್ಮಶಬ್ದಕ್ಕೆ ಹಿಂದೆ ಮಾಡಿದ ಅರ್ಥ ಎಲ್ಲ ಮಾಡ್ಕೋಬೇಕು. ವಶ್ಯಾತ್ಮನಾತು ಯತತ ಶಕ್ಯ ಅವಾಪ್ತು ಉಪಾಯತಃ. ಅವನು ಖಂಡಿತ ಪಡಿತಾನೆ. ಈಗ ನಮಗೆ ಧೈರ್ಯ ಬಂತಲ್ಲ, ಈಗ ಏನು ದುಃಖ ಪಡೋ ಕಾರಣನೇ ಇಲ್ಲ. ಅಭ್ಯಾಸ ಮಾಡಿ, ವೈರಾಗ್ಯ ಮಾಡಿ, ಒಂದು ದಿವಸ ಕಾಲ ಬಿಟ್ಟು ಮರು ದಿವಸ ಮತ್ತೆ ಮಾಡಿ, ಮತ್ತೆ ಮಾಡಿ, ಬಂದೇ ಬರುತ್ತೆ, ಬಿಡೋದಿಲ್ಲ. ದೇವರು ಆಶ್ವಾಸನೆ ಕೊಟ್ಟರೆ ಮತ್ತೆ ಯೋಚನೆ ಮಾಡೋ ಕಾರಣ ಇಲ್ಲ. ಒಂದು ಇವತ್ತು ನಮಗೆ ಎರಡು ಮಾತು ಖಂಡಿತ ಮನಸ್ಸಲ್ಲಿ ಬಂತು ಅಂದರೆ ಯೋಗಿ ಆಗಲಿಕ್ಕೇನು ಸಂಶಯ ಬರೋದೇ ಇಲ್ಲ. ಆಗ ಅರ್ಜುನ ಮತ್ತೆ ಪ್ರಶ್ನೆ ಮಾಡ್ತಾನೆ, ಕೃಷ್ಣ ಅದೇನೋ ಸರಿ ಹೋಯಿತು, ಆದರೆ ಅಯತಿ ಹಿ ಶ್ರದ್ಧಯೋಪೇತ ಯೋಗಾಚಲಿತ ಮಾನಸ ಅಪ್ರಾಪ್ತ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಕಚ್ಚಿನ್ ಹೇಳ್ತಾರೆ, ಕಚ್ಚಿನ್ ಚಿನ್ನಾಭ್ರಮೇವ ಕಚ್ಚಿನ್ ಓಹಯ ವಿಭ್ರಷ್ಟ ಚಿನ್ನಾಭ್ರಮೇವ ನಶ್ಯತಿ. ಈ ಮಾತನ್ನ ಅರ್ಥ, ಅರ್ಜುನ ಕೇಳುವ ಪ್ರಶ್ನೆಗಳು ಬಹಳ ಅಮೂಲ್ಯವಾದದ್ದು. ಅಪ್ರತಿಷ್ಠೋ ಮಹಾಬಾಹು ಅಂತ ಹೇಳ್ತಾ ಬ್ರಹ್ಮಣ ಪಥಿ. ಈ ಮಾತಿನ ಅರ್ಥ ಇಷ್ಟು, ಕೃಷ್ಣ ಯೋಗ ಶುರು ಮಾಡ್ತಾನೆ ತಿಟ್ಕೊಮನ. ನೀನು ಹೇಳಿದ್ದು ಯೋಗ ಮಾಡೋದಾದ್ರೆ ಬಹುಶಃ ಈ ಜನ್ಮದಲ್ಲಿ ಆಗೋದಲ್ಲ, ಮೊದಲು ಆಗೋದಿಲ್ಲ ಅಂತ ಹೇಳಿದ್ದ. ಈ ಜನ್ಮದಲ್ಲಿ ಆಗೋದಿಲ್ಲ ಅಂತ ಹೇಳಿದ. ಈ ಜನ್ಮದಲ್ಲಿ ಆಗೋದಿಲ್ಲ, ಗತಿ ಏನಾಗಬೇಕಾಗ? ಯೋಗ ಶುರು 70 or 80 ಆಗಿರುತ್ತೆ ಯೋಗ ಶುರು ಮಾಡ್ತಾನೆ. ಏನು ಶುರು ಮಾಡ್ತಾನೆ ಯೋಗ? ಕೂಡಬೇಕು, ಕೂಡಲಿಕ್ಕೆ ಬರೋದಿಲ್ಲ ಫಸ್ಟ್ ಅವನಿಗೆ. ಕೂಡಬೇಕು, ಕೂಡಲಿಕ್ಕೆ ಬರೋದಿಲ್ಲ. ಇನ್ನೇನು ಯೋಗ ಶುರು ಮಾಡ್ತಾನೆ ಪಾಪ. ಮತ್ತೆ ಏನೋ ಕಷ್ಟಪಟ್ಟು 4 ದಿವಸ ಕೂತ ಬ್ರೇಕ್ ಆಯಿತು, ಬೇಡ್ಬಿಡು ಮಹಾರಾಯ, 4 ದಿವಸ ಸ್ಕೂಲ್ಗೆ ಹೋದ ಬಿಟ್ಟುಬಿಟ್ಟ, ಹೋಯ್ತು ದುಡ್ಡು, ಫೀಸ್ ಹೋಯ್ತಾ ಹೊರತು ಏನು ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಯೋಗ ಮಾಡಿ ನಾವು ಸಾಧಿಸ್ತೇ ಹೋದ್ರೆ ಏನು ಬಂದಾಗಾಯ್ತು ಅದರಿಂದ? ಯೋಗ ಚಲಿತ ಮಾನಸ, ಯೋಗ ಚಲಿತವಾಗಿ ಡಿಸ್ಕಂಟಿನ್ಯೂ ಮಾಡೋದು ಅಂತಾರ. ಯೋಗ ಡಿಸ್ಕಂಟಿನ್ಯೂ ಆಗಿಬಿಟ್ರೆ ಮುಂದೆ ಗತಿ ಏನು ಅದಕ್ಕೆ? ಎಂಥ ಉತ್ತರ ಕೊಡ್ತಾರೆ ಭಗವಂತ? ಕೃಷ್ಣ ಹೀಗಾಗಿಬಿಡ್ತಾನೆ ಮತ್ತೆ ಅವನು. ಕಚ್ಚಿನ್ ಓಭಯ ವಿಭ್ರಷ್ಟ ಚಿನ್ನಾಭ್ರಮೇವ ನಶ್ಯತಿ. ಒಂದು ತುಂಡು, ಸಣ್ಣ ಮೇಘದ ತುಂಡು ಜೋರ ಗಾಳಿ ಬೀಸಿದಾಗ ಎಲ್ಲೋ ಹೋಗ್ಬಿಡ ಹಾಗೆ, ಇವನು ಎಲ್ಲೋ ಹೋಗ್ಬಿಡ್ತಾನ? ಉಭಯ ವಿಭ್ರಷ್ಟ ನೋಡಿ, ಏನೋ ಏಕಾಸಿ ಮಾಡಬೇಕು ಅಂತ ಕೇಳಿದ, ಶುರು ಮಾಡಿಬಿಟ್ಟ, 2 ದಿವಸ ಮಾಡ್ದ, 2 ಏಕಾಸಿ ಮಾಡ್ದ, 3 ಮಾಡೋಕ್ಕಾಗಲೇ ಇಲ್ಲ ಅಂದ್ಕೊಂಡ. ಈಗ ಯಾಕೂ ಮತ್ತೆ 3 ಏಕಾಸಿ ತಿಂದ್ಬಿಟ್ಟ, 4 ಏಕಾಸಿನ ತಿನ್ನಕ್ಕ ಡಾಕ್ಟ್ರೇ ಹೇಳಿದ್ರು, ಏನೋ ಸ್ವಲ್ಪ ತಿನ್ನು ಅಂತ ಹೇಳಿಬಿಟ್ರು ಪಾಪ. 2 ಏಕಾಸಿ ಮಾಡಿದೆ, ಊಟ ಬಿಟ್ಟಿದ್ದೊಂದೇ ಲಾಭ, ಡಿಸ್ಕಂಟಿನ್ಯೂ ಆಗಿಬಿಡ್ತು ಅಂದರೆ ಬಿಟ್ಟಿದ್ದೆಲ್ಲ ವೇಸ್ಟು. ತಿಂದಿದ ಅನ್ನ ತಿನ್ನೋ ಯೋಗ ಇಲ್ಲ, ಏಕಾಸಿ ಮಾಡಿ ಪುಣ್ಯನೂ ಬರಲಿಲ್ಲ, ನನ್ನ ಗತಿ ಏನೀಗ? ಕೆಟ್ಟದನ್ನು ಹೇಳ್ತಾರೆ, ಇಹಪ್ಪ ತಥೋ ಯುತೋ ಭ್ರಷ್ಟ ತಥೋ ಭ್ರಷ್ಟ ಅಂತೆ. ಈ ಕಡೆ ಲೌಕಿಕನೂ ಇಲ್ಲ, ಬಿಟ್ಟಾಯ್ತು, ವೈದಿಕ ಇಲ್ಲ, ಹೋಗ್ಲಿಕ್ಕಾಗಲೇ ಇಲ್ಲ, ಈ ಕೆಲಸ ರಿಸೈನ್ ಮಾಡಿದ್ರೆ ಬೇರೆ ಕೆಲಸ ಸಿಗಲಿಲ್ಲ, ಎಲ್ಲ ಸಿಕ್ಕಾಗಾಯ್ತಲ್ಲ, ಈಗ ಉಭಯ ವಿಭ್ರಷ್ಟನಾಗ್ತಾನಲ್ಲ ಕೃಷ್ಣ, ಹೀಗಾಗಿಬಿಡ್ತಾನೋ ಅಂತ ಪ್ರಶ್ನೆ ಕೇಳಿದ. ಅದು ಪ್ರಾಕ್ಟಿಕಲ್ ಡಿಫಿಕಲ್ಟಿ ಇರೋ ಪ್ರಶ್ನೆ ಇರುವುದು, ಏನಾಗ್ತಾನೋ ಅವನು? ಕೃಷ್ಣ ನೀನು ಹೇಳಬೇಕು ಈ ಮಾತಿಗೆ ಉತ್ತರನ. ಕೃಷ್ಣ ಈ ಮಾತಿಗೆ ಉತ್ತರ ನೀನೇ ಹೇಳಬೇಕು, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ತದನ್ಯ ಸಂಶಯ ಶಾಸ್ಯ ಛೇತ್ತಾನಹಿ ಉಪಪದ್ಯತೆ. ಕೃಷ್ಣ ನಮ್ಮ ಪ್ರಾರ್ಥನೆ ಮಾಡ್ತಾನೆ, ಈ ಸಂಶಯಕ್ಕೆ ಛೇದ ಮಾಡ್ತಕ್ಕಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಏತನ್ಮಯ ಸಂಶಯಂ ಕೃಷ್ಣ ಸಿಂಧಿ, ನೀನು ನಾಶ ಮಾಡಿಬಿಡು ಕೃಷ್ಣ, ನಿನ್ನ ಬಿಟ್ಟರೆ ಯಾರಿಗೂ ನಾಶ ಮಾಡೋ ಶಕ್ತಿ ಇಲ್ಲ. ಸ್ವಾತಂತ್ರ್ಯನ ಅಂತ ಅರ್ಥ. ಕೃಷ್ಣನ ಹೊರತು ಈ ಸಂಶಯಕ್ಕೆ ಉತ್ತರ ಯಾರು ಕೊಡಬೇಕು? ಇದಕ್ಕೆಲ್ಲ ಕೂಡ ಸರ್ವತಂತ್ರ ಸ್ವತಂತ್ರನಲ್ಲದೆ ಯಾರು ಹೇಳಬೇಕು? ಹುಡುಗರಾಗಿದ್ದರೆ ಏನಪ್ಪ ನಾನು ಕೇಳಿದ್ದು ಹೇಳಿದ್ರೆ ನಾನು ಏನು ಮಾಡಿದ್ರೆ ಮುಗಿದೋಯ್ತು ಅಲ್ಲಿಗೆ. ನಾನು ಎಲ್ಲೋ ಕೇಳಿದ್ದೆ ಹೇಳಿದೆ, ಈ ಡೌಟ್ ಇನ್ನೊಂದ್ಸತ್ ಕಂಡ ಕೇಳ್ತೀನಿ ಅಷ್ಟೇ ಅಂತ ಮುಗಿದೋಯ್ತು. ಮತ್ತು ಇವರು ಆಲ್ ಇನ್ ಆಲ್ ಸರ್ವತಂತ್ರ ಸ್ವತಂತ್ರ, ನೀನು ಬಿಟ್ಟರೆ ಯಾರು ಹೇಳ್ತಾರೆ ಕೃಷ್ಣ? ಉತ್ತರ ಕೊಡು. ಯೋಗ ಭ್ರಷ್ಟನ ಗತಿ ಏನು ಅಂತ ಪ್ರಶ್ನೆ. ಯೋಗ ಭ್ರಷ್ಟನ ಗತಿ ಏನು? ಇಷ್ಟೆಲ್ಲ ಕಟ್ಪಟ್ ಮಾಡಿದ ವ್ಯಕ್ತಿ ಯಾವುದೋ ಕಾರಣಕ್ಕೆ ಕಳ್ಕೊಂಡ್ರೆ ಮುಂದೆ ಅವನ ಜೀವನದ ಕಥೆ ಏನು? ಇದು ಇಲ್ಲ ಅದು ಇಲ್ಲ ಅಂತ ಆಗಿಬಿಡ್ತಾನಾ? ಆಗ ಭಗವಂತ ನಮಗೆಲ್ಲ ಬೇಕಾದ ಪ್ರಶ್ನೆ ಇತ್ತು. ತುಂಬ ಜನ ಹೇಳಿದ್ದೆ 70-80 ಪರಿವರ್ತನೆ ಹೊಂದಿದಾಗ ಸಾಧನೆ ಮಾಡೋದು ತುಂಬ ಕಡಿಮೆ ಆಗುತ್ತೆ ಪಾಪ. ಆದ್ರೆ ಶಿರುವಂತೂ ಮಾಡಿದ್ದಾರೆ, ಬಿಟ್ಟಂತ ಸತ್ತೇ ಹೋಗ್ತಾರೆ ಕೆಲಸ ಬಿಡ್ತಾರೆ, ಕೆಲಸ ಸತ್ತು ಹೋಗ್ತಾರೆ ಕೆಲಸ. 80 ವರ್ಷ ಕೆಲಸ ಶುರು ಮಾಡಿದ ನೆಕ್ಕ ಸತ್ತೋಗಿದ್ದ, ಒಂದೇ ಮಾಡಿದ್ದು ಜನ್ಮದಲ್ಲಿ ಅಷ್ಟೇ ಉಂಟು, ಒಂದೇ ಮಾಡಿದ್ದು. ಮತ್ತೆ ಏನು ಕೌಂಟ್ ಆಯ್ತಾ ಇದು? ಒಂದು ಕೆಲವಂತೂ ಅದಕ್ಕೆ ಸತ್ತ ಅಂತ ಹೇಳೋದೈತಿ, ಮತ್ತೆ ಕೊನೆಗೆ ಮಾಡಿದ್ರೆ ಅದಕ್ಕೆ ಸತ್ತೋಗ್ಬಿಟ್ಟು, ಅದು ಬಿಟ್ಟರೆ ಸರಿ ಹೋಗ್ತಿತ್ತು ಅಂತ ಕೆಲವರೆಲ್ಲ ಅಂದ್ರೆ ಕಾಯ್ತಿರ್ತಾರೆ ಪಾಪ. ಏನು ಮಾಡ್ತೀರಿ ಇದಕ್ಕೆ? ಕೃಷ್ಣ ಕೂಡ ಉತ್ತರ ಕೇಳಬೇಕು. ಮುಂದಿನ ಮಾತುಗಳೆಲ್ಲ ಸುವರ್ಣಾಕ್ಷರದ ಮಾತುಗಳೆಲ್ಲ ಕೂಡ ಅರ್ಜುನ ಸಂಸ್ಥೆಯ ತಲೆಯಲ್ಲೇ ಹಾಕೋಬೇಡ ಅಂತ ಹೇಳಿಬಿಡ್ತಾರೆ. ಕೆಲವರು ನಮಗೆ ಅರ್ಥನೇ ಆಗೋದಿಲ್ಲ, ಏನು ಮಾಡೋದು? ಇನ್ನೂ ಕೆಲವರು ಯೋಗ ಮಾಡಕ್ಕೆ ಬರೋದಿಲ್ಲ, ನಾವು ಮಾಡೋ ವಿಚಾರ ಅರ್ಥ ಕೂಡ ಆಗಲಿಲ್ಲ ಅಂತ ಹೇಳಿಬಿಡ್ತಾರೆ. ನಿಜ, ಅದೇನು ತಪ್ಪಲ್ಲ. ಯಾಕಂದ್ರೆ ಒಂದೆರಡು ದಿವಸಕ್ಕೆ ಬ್ರಹ್ಮವಿದ್ಯಾರು ಸಾಮಾನ್ಯನ ಆಗೋದಿಲ್ಲ. ಅರ್ಜುನ ಯೋಚನೆ ಮಾಡಬೇಡ. ಪಾರ್ಥ ನೈವೇಹ ನಾಮೂತ್ರ ವಿನಾಶಃ ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಮೊದಲನೇ ಮಾತಿದ್ದು ಒಂದು ಅರ್ಜುನ ಪಾರ್ಥ ಪ್ರೀತಿಯಿಂದ ಮೊದಲು ಮಾತಾಡ್ತಾನೆ ಕೃಷ್ಣ. ಅರ್ಜುನ ಯೋಚನೆ ಮಾಡಬೇಡ ಎಂದು ಕೂಡ ಅವನಿಗೆ ವಿನಾಶದ ಹೆಸರೇ ಇಲ್ಲ ತಿಳ್ಕೊಂಡ್ಬಿಡು ಅಂತ ಹೇಳಿದ. ಮೊದಲೇ ಹೇಳಿದ ಏಕಾಶಿ, ಕೊನೆಯ ಏಕಾಶಿ ಮಾಡಿ ಸತ್ತ, ಮುಂದಿನ ಏಕಾಶಿ ಬರ್ಕಿರಲಿಲ್ಲ. ಅವನು ಯೋಚನೆ ಮಾಡಿ ಏಕಾಶಿ ಮಾಡೋಕ್ಕಂತ ಟೋಟಲ್ ಚೇಂಜ್ ಆಗಿಬಿಟ್ಟಲ್ಲ, ಇನ್ನ ಅವನ ಗತಿ ಖಚಿತವಾಗಿ ಉದ್ಧಾರವಾಗ್ತಾನೆ ಅಂತ ಹೇಳಿಬಿಡ್ತ. ಖಚಿತವಾಗಿ ಉದ್ಧಾರವಾಗ್ತಾನೆ, ಯೋಚನೆ ಮಾಡಬೇಡ. ಅವನಿಗೆ ವಿನಾಶದ ಹೆಸರಿಲ್ಲ, ಟೋಟಲಿ ಚೇಂಜ್ ಆಗಿದ್ದಾನೆ, ಅವನಿಗೆ ಕಲ್ಯಾಣವಾಗಿಯೇ ಆಗತ್ತೆ. ಇದು ಮೊದಲ ಪ್ರಶ್ನೆ. ಯಾಕೆ ಕೃಷ್ಣ ಇನ್ನು ಪೂರ್ತಿ ಮಾಡೇ ಇಲ್ಲ, ಶುರು ಮಾಡಿದ್ದಾನೆ ಅಷ್ಟೇ ಅಂತ ಕೇಳಿದರೆ ಅರ್ಜುನ ಯೋಚನೆ ಮಾಡಬೇಡ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಎಂಥ ಸುಭಾಷಿತ! ಕಲ್ಯಾಣ ಕೃತ್, ಒಳ್ಳೆಯದನ್ನು ಮಾಡಿದ ವ್ಯಕ್ತಿಗೆ ಎಂದೂ ಕೆಟ್ಟದ್ದಾಗೋದೇ ಇಲ್ಲ ಭಗವಂತ ಹೇಳಿದ ಮಾತು. ಇವತ್ತಿ ಮಾತು ನಮಗೆ ಗೊತ್ತಾದರೆ ಸುಖವಾಗಿ ಮನುಷ್ಯ ಬದುಕಬಹುದು. ನೀನು ಪ್ರಾಮಾಣಿಕವಾಗಿ ಮಾಡಿದ್ದಿ ತಾನೆ, ಅದು ವೇಸ್ಟ್ ಆಗೋದೇ ಇಲ್ಲ. ಜನ ಸಾವಿರ ಅಂದ್ರೆ ನೀನು ಪ್ರಾಮಾಣಿಕನಾಗಿದ್ದರೆ ಬದುಕಿದೆ ಅಂತ ಅರ್ಥ. ಅಪ್ರಾಮಾಣಿಕನಾಗಿದ್ದರೆ ಎಲ್ಲರೂ ಸರಿ ಅಂದ್ರೂ ಪ್ರಯೋಜನ ಬರೋದಿಲ್ಲ. ನೀನು ಅರಿತಿರಬೇಕು ಅರ್ಜುನ, ಕಲ್ಯಾಣ ಮಾಡಿದವನಿಗೆ ಎಂದೂ ಕೇಳಿಲ್ಲ ಕೃಷ್ಣನ ಮಾತು. ಕಲ್ಯಾಣ ಮಾಡಿದವನಿಗೆ ಎಂದೂ ನಮಗೆ ಕೇಳಿಲ್ಲ ಅಂತ ಆಶ್ವಾಸನೆ ಕೊಡ್ತಾನೆ ಭಗವಂತ. ನಾವು ತುಂಬ ಹುಷಾರಾಗಿರ್ಬೇಕು ಈ ಮಾತು ಕೇಳಿದಾಗ. ಅಂತೂ ಭಾರಿ ಚೆನ್ನಾಗಿದೆ ಇದು. ಒಂದು ಇಷ್ಟು ಸುಲಭ ಆಗಿದ್ರೆ, ಕೊನೆಯ ಕಾಶಿ ಒಂದು ಮಾಡೋ ಸಾಯೋದಾಗಿದ್ದರೆ ಪ್ರತಿ ಏಕಾಶಿ ಮಾಡಿಯಾಗಿ ಸಾಯ್ಬೇಕು, ಕೊನೆಯ ಕಾಶಿ ಮಾಡಿಬಿಟ್ರೆ ಆಯ್ತಲ್ಲ. ಒಳ್ಳೆ ಯೋಚನೆ ಬರುತ್ತೆ, ಒಳ್ಳೆ ಬ್ಯೂಟಿಫುಲ್ ಆನ್ಸರ್ ಇದು. ಒಂದು ಇನ್ನು ಮೇಲೆ ಈ ಮಾಡೋದೆಲ್ಲ ಬಿಟ್ಟುಬಿಡೋದು, ನೂರು ಏಕಾಶಿ ಕ್ಯಾನ್ಸಲ್, ಅದಕ್ಕೆ ಕಾಯೋದು ನಾವು. ಅದಕ್ಕೆ ಉತ್ತರ ಕೊಡ್ತಾರೆ, ಖಂಡಿತ ಮಾಡ್ಬೋದಾಗಿತ್ತು, ಏನು ತಪ್ಪಲ್ಲ. ಆದರೆ ಎಷ್ಟು ದಿವಸ ಬದುಕಿ ಕೊನೆಯಾಗಿ ನಿನ್ಗೆ ಎಂದು ಗೊತ್ತಿದೆ ಅಂತ ಹೇಳ್ತಾರೆ. ಡೇಟ್ ಆಫ್ ಡೆತ್ ಯಾರ್ಯಾರು ಗೊತ್ತಿದ್ದರೆ ಕೊನೆಯ ಕಾಶಿ ಇಟ್ಕೋ, ಡೇಟ್ ಫಿಕ್ಸ್ ಮಾಡ್ಬೋದಾಗಿತ್ತು. ಏಕಾಶಿ ಬರೋದು ದಾಸ್ಯ ಪಾರಾಡಬೇಕಾದ್ರೆ ಮಾಡಿ ಸಾಯ್ಬೋದಾಗಿತ್ತು. ಆದರೆ ಕೊನೆ ಎಂದು ಅಂತ ಯಾರಿಗೆ ಗೊತ್ತಿವತ್ತಿನ ದಿವಸ? ಯಾವ ಕ್ಷಣದಲ್ಲಿ ಬೇಕಾದ್ರೆ ಮನುಷ್ಯ ಸಾಯ್ತಾನ ಇದ್ದರಿಂದ ಇದೇ ಕೊನೆಯ ಕಾಶಿ ಇದ್ರು ತಕ್ಷಣ ಮಾಡಿಬಿಡ್ಬೇಕೆ ಹೊರತು, ಮತ್ತೆ ಸಾಯ್ದಿದ್ರೆ ಮುಂದಿನ ಕಾಶಿ ಮತ್ತೆ ಮಾಡು, ಅದು ಮತ್ತೆ ಮಾಡು, ಸಾಯೋವರೆಗೂ ಮಾಡಿ, ಏನು ತಪ್ಪಿಲ್ಲ ಅದರೊಳಗೆ. ಆಯಸ ವೃದ್ಧಿ ಅಂತ ಆಗುತ್ತಲ್ಲ. ಆ ದೃಷ್ಟಿಯಲ್ಲಿ ನಮಗೆ ಡೇಟ್ ಆಫ್ ಬರ್ತ್ ಗೊತ್ತಿರೋ ಹಾಗೆ ಡೇಟ್ ಆಫ್ ಡೆತ್ ಗೊತ್ತಿಲ್ಲ. ಇದು ವಿಶೇಷ, ಡೇಟ್ ಆಫ್ ಡೆತ್ ಗೊತ್ತಿಲ್ಲ, ಅದನ್ನು ಒಪ್ಕೊಂಡಿಲ್ಲ ನಾವು. ಡೆತ್ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದೆ ಬದಿತಿಯಾಗಿ. ಡೇಟ್ ಆಫ್ ಡೆತ್ ಗೊತ್ತಿಲ್ಲ ಅಲ್ಲ, ಡೆತ್ತೇ ಇಲ್ಲ. ಅದನ್ನು ಎಕ್ಸ್ಪ್ರೆಸ್ ಧರ್ಮರಾಜ ಹೇಳ್ತಾನೆ, ಜನ ಸಾಯೋರು ನೋಡ್ತಾನೆ ತಾನು ಸಾಯ್ತಾನೆ ಅಂತ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾನೆ. ಆದ್ದರಿಂದ ಡೆತ್ ಇಲ್ಲ ಅಲ್ಲ, ಡೇಟ್ ಆಫ್ ಡೆತ್ ನಮಗೆ ಗೊತ್ತಿಲ್ಲ ಅಷ್ಟೇ. ಬಟ್ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್ ಒದಕ್ಕೆ ಇರುತ್ತದೆ. ಬಾಟ್ಲ್ ಇರುತ್ತಲ್ಲ, ಔಷಧಿ ಬರೆದಿರ್ತಾರಲ್ಲ, ಅದನ್ನೇ ಹಾಕಿರ್ತಾರೆ. ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಡೇಟ್ ಆಫ್ ಎಕ್ಸ್ಪೈರಿ. ಅದು 10-20 ರೂಪಾಯಿ ಪದಾರ್ಥಕ್ಕೆ ಎರಡು ಹಾಕಿರ್ತಾರೆ, ಪರಮಾತ್ಮ ಎರಡು ಹಾಕಿ ಕಳಿಸಿದ್ದಾನೆ. ಡೇಟ್ ಆಫ್ ಬರ್ತ್ ಅನೌನ್ಸ್ ಆಗುತ್ತೆ, ಡೇಟ್ ಆಫ್ ಡೆತ್ ರಿಸರ್ವ್ ಆಗಿರುತ್ತೆ ಅಷ್ಟೇ, ಇರುತ್ತೆ. ಪರಮಾತ್ಮ ಹಾಕೇ ಇರ್ತಾನೆ, ಓದಕ್ಕೆ ಬರೋದಿಲ್ಲ ಅಷ್ಟೇ. ಹಳ್ಳಿ ಅವ್ನು ತೊಗೊಂಡೋಗ್ಬಿಡ್ತಾನೆ ಪಾಪ, ಹಳ್ಳಿ ಎಕ್ಸ್ಪೈರ್ ಆಗಿ ತೊಗೊಂಡೋಗ್ಬಿಡ್ತಾರೆ, ಓದಕ್ಕೆ ಬರೋದಿಲ್ಲ ಅವರಿಗೆ. ಮತ್ತು ಹಣೆ ಬರ ಓದಕ್ಕೆ ನಮ್ಗೆ ಯಾರಿಗೂ ಬರ್ತಾ ಇಲ್ಲ ಅಷ್ಟೇ. ಅದನ್ನ ಓದೋದು ವಿಧಿ ಲಿಖಿತ, ಬ್ರಹ್ಮದೇವರು ಓದ್ತಾರೆ, ಪರಬ್ರಹ್ಮ ಓದ್ತಾನೆ, ಉಳಿದವರಿಗೆ ಅದು ಟೋಟಲಿ ಬ್ಲಾಂಕ್ ಆಗಿರುತ್ತೆ. ಆದ್ದರಿಂದ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ವಿದ್ಯಾರ್ಥಿ ಯಾವ ಪ್ರಶ್ನೆ ಪೇಪರ್ ಗೊತ್ತಿಲ್ಲ, ಸರಿಯಾಗಿ ಓದ್ಬಿಟ್ರಾಯ್ತಲ್ಲ. ಕ್ವಶನ್ ಪೇಪರ್ ಗೊತ್ತಿಲ್ಲ ಸುಮ್ಮನೆ ಕೊಡುವ, ಎಲ್ಲ ಓದ್ಬಿಟ್ರೆ ಓದೋಯ್ತು, ಪಾಸಾಗೇ ಆಗ್ತಾನೆ. ಎಕ್ಸಾಮಿನೇಷನ್ಗೆ ಹೇಗೆ ವಿದ್ಯಾರ್ಥಿ ಹೋಗ್ತಾನೋ ನಾವು ಆ ರೀತಿ ಬದುಕಿದರಾಯಿತು. ಅರ್ಜುನ ನಿಶ್ಚಿಂತೆಯಾಗಿರು, ಅವನಿಗೆ ಎಂದೂ ವಿನಾಶ ಇಲ್ಲ. ಹಾಗೆ ಮೋಕ್ಷಕ್ಕೆ ಹೋಗಿಬಿಡ್ತಾನ? ಮೋಕ್ಷಕ್ಕೆ ಹೋಗೋದಿಲ್ಲ, ಅಷ್ಟಕ್ಕೆ ಮೋಕ್ಷಕ್ಕೆ ಹೋಗೋದಿಲ್ಲ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಎಷ್ಟು ಖಚಿತವಾದ ಮಾತು! ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್, ಮೊದಲು ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಪುಣ್ಯವಂತರ ಲೋಕಕ್ಕೆ ಹೋಗ್ತಾನಂತೆ ಫಸ್ಟ್ ಅವರು. ಅಷ್ಟಕ್ಕೇನೆ ಯೋಗ ಶುರು ಮಾಡಿದನಲ್ಲ, ಅಷ್ಟಕ್ಕೇನೆ ಪುಣ್ಯವಂತರ ಲೋಕಕ್ಕೆ ಹೋಗಿಬಿಡ್ತಾರೆ. ಉಷಿತ್ವಾ ಶಾಶ್ವತಿ ಸಮಾಹ, ಎಷ್ಟೋ ವರ್ಷ ವಾಸ ಮಾಡ್ತಾನಂತೆ. ಅಷ್ಟಕ್ಕೋಸ್ಕರನೇ ಜಸ್ಟ್ ಸ್ಟಾರ್ಟ್ ಮಾಡಿದ್ದಕ್ಕೆ, ಅದು ಪೂರ್ತಿ ಮುಗಿಸ್ತವನಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿದ್ದಕ್ಕೇನೆ ಎಷ್ಟೋ ದಿವಸ ಅಲ್ಲಿರ್ತಾನಂತೆ. ಮತ್ತೆ ಹುಟ್ಟುತ್ತಾನಂತೆ. ಎಲ್ಲಿ ಹುಟ್ಟುತ್ತಾನೆ? ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಭೂಮಿಯಲ್ಲಿ ಹುಟ್ಟುತ್ತಾನೆ, ಯಾರದೋ ಮನೆಯಲ್ಲಿ ಹುಟ್ಟೋದಿಲ್ಲ, ಒಳ್ಳೆಯವರ ಮನೆಯಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಾನೆ. ಒಳ್ಳೆಯವರ ಮನೆಯಲ್ಲಿ ಹುಟ್ಟುತ್ತಾನೆ. ಶುಚೀನಾಂ ಶ್ರೀಮತಾಂ ಗೇಹೇ, ಎಷ್ಟು ಶ್ರೇಷ್ಠವಾದ ಮಾತು! ಶುಚೀನಾಂ ಮಡಿಮೇರ್ಗಿರಮಲ್ಲಿ ಹುಟ್ಟುತ್ತಾನೆ ಅಂತ ಅರ್ಥ. ಎಲ್ಲೆಲ್ಲ ಹುಟ್ಟಿಬಿಡೋದಿಲ್ಲ, ಶುದ್ಧರಾದವರ ಮನೆಯಲ್ಲಿ ಹುಟ್ಟುತ್ತಾನೆ. ಶ್ರೀಮತಾಂ ಅಂದರೆ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಯೋಗ ಭ್ರಷ್ಟ ಶುಚಿಯಾದ ಮನೆಯಲ್ಲಿ ಹುಡ್ತಾನೆ, ಶ್ರೀಮಂತರ ಮನೆಯಲ್ಲಿ ಹುಡ್ತಾನೆ. ನಾವು ಅಪಾರ್ಥ ಮಾಡ್ಕೋಬಾರ್ದು, ಶ್ರೀಮಂತರ ಮಕ್ಕಳೆಲ್ಲ ಯೋಗ ಭ್ರಷ್ಟರುಗಳು. ಭಗವಂತ ಹೇಳಿದ್ದಾನಲ್ಲ, ಶ್ರೀಮಂತರ ಮಕ್ಕಳೆಲ್ಲ ಮಂತ್ರಿಗಳ ಮಕ್ಕಳು, ಶ್ರೀಮಂತರ ಮಕ್ಕಳೆಲ್ಲ ಯೋಗ ಭ್ರಷ್ಟರು ಅಂತ ಹೇಳಿದರೆ
ಇಲ್ಲೇ ಭ್ರಷ್ಟರು, ಯೋಗ ಭ್ರಷ್ಟರಲ್ಲ, ಲೋಕ ಭ್ರಷ್ಟರವರು, ಎಂದು ಯೋಗ ಭ್ರಷ್ಟರಾಗೋದಿಲ್ಲ. ಮತ್ತೆ ಯೋಚಿ ಶ್ರೀಮತಾಮ್ ಅಂತ ಹೇಳಿದ್ದಾನಲ್ಲ, ಅದಕ್ಕೆ ಬರೀ ಶ್ರೀಮತಾಮ್ ಅಲ್ಲ, ಶುಚೀನಾಂ ಶ್ರೀಮತಾಮ್. ಸಾತ್ವಿಕ ಸಂಪಾದನೆಯ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ, ಇದು ವಿಶೇಷ. ಭ್ರಷ್ಟಾಚಾರದ ಸಂಪಾದನೆ ಶ್ರೀಮಂತರ ಮನೆಯಲ್ಲಲ್ಲ, ತಂದೆ ಭಾರಿ ಶ್ರೀಮಂತ, ಎಲ್ಲ ಪ್ರಾಮಾಣಿಕ ಸಂಪಾದನೆ, ಒಂದು ಚೂರು ಮೋಸ ಮಾಡಿಲ್ಲ, ಅಂಥವ್ರ ಮನೆಯಲ್ಲಿ ಹುಡ್ತಾನೆ ಅಂತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಶ್ರೀಮಂತ, ನಿಜವಾದ ಶ್ರೀಮಂತ ಅಂದರೆ ಇಂಥವನು. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಶ್ರೀಮಂತ ಶಬ್ದಕ್ಕೆ ಅರ್ಥ ಬರೀ ಶ್ರೀಮಂತನಾಗಿ ಪ್ರಯೋಜನ ಇಲ್ಲ, ನಿರ್ಮಲವಾದ ಶ್ರೀಮಂತನಾಗಬೇಕು, ಪ್ರಾಮಾಣಿಕ ಶ್ರೀಮಂತನಾಗಬೇಕು. ಅಂಥವರ ಮನೆಯಲ್ಲಿ ಇಂಥ ಯೋಗ ಭ್ರಷ್ಟ ಹುಟ್ಟಿ ಬರುತ್ತಾನೆ. ಎಷ್ಟು ಚಾನ್ಸ್ ಸಿಕ್ತಿ ನೋಡಿ ಅವನಿಗೀಗ, ಶುಚಿಯಾಗಿದ್ದಾನೆ, ಶ್ರೀಮಂತನಾಗಿದ್ದಾನೆ, ಒಳ್ಳೆ ಸಾಧನಕ್ಕೆ ಅನುಕೂಲ ಆಯ್ತು ಅವನಿಗೀಗ. ಪ್ರಯಾಣ ಮಾಡೋವನಿಗೆ ಒಳ್ಳೆ ಇಂಪೋರ್ಟೆಡ್ ಕಾರ್ ಸಿಕ್ಕಾಗಾಯ್ತು, ನಡ್ಕೊಂಡು ಹೋಗೋದಾಗಿರುತ್ತೆ, ಇದ್ನ ಹೋಗೋದಾಗಿರುತ್ತೆ, ಎಷ್ಟೋ